गुरु ब्रह्मा गुरुर्विष्णु गुरुर्देव महेश्वर गुरु साक्षात् परब्रह्म तस्मै श्री गुरवे नमः। ब्रह्मानंदम परमसुखदम केवलम ज्ञानमूर्तिम द्वन्द्वातीतं गगनसदृशं तत्त्वमस्यादिलक्षणम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरु तन्नमामि।
दिव्यात्मस्वरूपिगळे, आत्मबंधुगळे, भजगोविंदं श्लोकगळ ವ್ಯಾಖ್ಯಾನವನ್ನು ಪ್ರತಿ ವಾರ ನಾವು ತಿಳಿದುಕೊಳ್ತಾ ಇದ್ದೇವೆ. ಇಷ್ಟರ ತನಕ 3 ಶ್ಲೋಕಗಳು ಮುಕ್ತಾಯವಾಗಿವೆ. ನಾರಿ ಸ್ತನಭರ ನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸ್ಸಿ ವಿಚಿಂತಯ ವಾರಂ ವಾರಂ. ಈ ಶ್ಲೋಕದ ವ್ಯಾಖ್ಯಾನ ಹಿಂದಿನ ವಾರ ಮುಕ್ತಾಯ ಮಾಡಿದ್ದೇವೆ. ಈಗ 4ನೇ ಶ್ಲೋಕ ಪ್ರಾರಂಭ ಮಾಡಬೇಕು. ನಳಿನಿ ದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ಕುಂಕರಣೆ. ಇದು 4ನೇ ಶ್ಲೋಕ. ಕಮಲ ಪತ್ರದ ಮೇಲಿನ ನೀರಿನ ಬಿಂದು ಅತಿ ಚಂಚಲವಾಗಿದೆ, ಹಾಗೆಯೇ ಜೀವನ ಕೂಡ ಬಹಳ ಚಂಚಲವಾಗಿದೆ. ಸಮಸ್ತ ಲೋಕವು ದುಃಖಪೂರಿತವಾಗಿದೆ, ರೋಗ ಅಭಿಮಾನಗಳಿಂದ ಆವರಿಸಿದೆ. ಇದರ ಭಾವ ಈ ರೀತಿಯಲ್ಲಿದೆ. ನಳಿನೀದಳಗತ ಜಲಮತಿ ತರಳಂ, ಕಮಲ ಪತ್ರದ ಮೇಲಿನ ನೀರಿನ ಬಿಂದು ಅತಿ ತರಳಂ ಅತಿ ಚಂಚಲ, ತದ್ವತ್ ಅದೇ ರೀತಿಯಾಗಿ ಜೀವಿತ ಅತಿಶಯ ಚಪಲಂ, ಜೀವನವು ಕೂಡ ಬಹಳ ಚಂಚಲವಾಗಿದೆ. ವಿದ್ಯೆ ವ್ಯಾಧ ಅಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ, ಸಮಸ್ತ ಲೋಕವು ದುಃಖಪೂರಿತವಾಗಿದೆ ಮತ್ತು ಇದು ರೋಗ ಅಭಿಮಾನ ಇವೆರಡುಗಳಿಂದ ಆವರಿಸಿದೆ. ನಳಿನೀದಳಗತ ಜಲವತಿ ಚಂಚಲ ನಸ್ವರ ಜೀವನವದರಂತೆ, ಲೋಕದೊಳ ಎಲ್ಲೆಡೆ ತುಂಬಿವೆ ತುಳುಕಿವೆ ರೋಗ ರುಜಿನ ಮದಶೋಕಗಳು. ದಿ ವಾಟರ್ ಡ್ರಾಪ್ ಅಂಡ್ ದಿ ಲೋಟಸ್ ಲೀಫ್ ಟ್ರೆಂಬಲ್ಸ್, ಸೋ ಟು ಈಸ್ ಲೈಫ್ ಪ್ರಿಕೇರಿಯಸ್ ಅಂಡ್ ಅನ್ಶೇಕಬಲ್. ನೋ ಇಟ್ ಟು ಬಿ ಇನ್ ದಿ ಗ್ರಿಪ್ ಆಫ್ ಡಿಸೀಸ್ ಅಂಡ್ ಆಂಗ್ಸೈಟಿ ಅಂಡ್ ಸ್ಮಿಟನ್ ವಿತ್ ಸಾರೋ. ಮಾನವ ಜೀವನ ಹೀಗಿದೆ. ನಾವೆಲ್ಲರೂ ಜೀವನವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಜೀವನ ಹೇಗಿದೆ? ನಮ್ಮ ಜೀವನದಲ್ಲಿ ಸುಖ ಸಂತೋಷ ಆನಂದ ನೆಮ್ಮದಿಯನ್ನು ನಾವು ಕಾಣುತ್ತಿದ್ದೀವ? ದುಃಖ ದುಮ್ಮಾನಗಳು ಸಂಕಟಗಳು ವ್ಯಥೆ ಇಂದ ಕೂಡಿದೆಯಾ? ಏಮಿ ಸುಖಮು ಏಮಿ ಜೀವನಮು ಜೀವಾತ್ಮನಾಕು ಏಮಿ ಸುಖಮು ಏಮಿ ಜೀವನಮು ಏಮಿ ಸುಖಮು ಏಮಿ ಜೀವನಂ ಏಮಿ ಸೌಖ್ಯಮು ಏಮಿ ಲಾಭಂ ಏಮಿ ಕಾನಿ ವ್ಯರ್ಥ ಜನ್ಮಮು ಎತ್ತಿನಂದುಲಕೇಮಿ ಫಲಿತಮು ಏಮಿ ಸುಖಮು ಏಮಿ ಜೀವನಮು ಜೀವಾತ್ಮನಾಕು ಏಮಿ ಸುಖಮು ಏಮಿ ಜೀವನ. ದೇವುಡೈ ಮುಂದು ಪರಮಲುಂಟೀವಿ, ತರುವಾತ ನೀವು ಜೀವುಡೈ ಈ ಘಟಮು ಸೇರಿದ್ದೀವಿ. ದೇಹವಾಸನಲನ್ನೇ ವಿಡಿಚಿ ತ್ಯಾಗಿವೈ ಸದ್ಗುರುನಿಗಾನಕ భోగముల కాశించి నీవు అనిత్యమున చెడిపోతావు, ఏమి సుఖము ఏమి జీవనము, జీవాత్మ నాకు ఏమి సుఖము ఏమి జీవనం. ಇಲ್ಲಿ ಆಗಾಗ್ಗೆ ತೆಲುಗಿನಲ್ಲಿ ಸ್ವಲ್ಪ ಹೇಳಬೇಕಾಗತ್ತೆ, ಯಾಕಂದರೆ ಆಂಧ್ರದಿಂದ ಬಂದಿರ್ತಾರೆ ಅವ್ರಿಗೆ ಕನ್ನಡ ಏನೂ ಗೊತ್ತಾಗೋದಲ್ಲ. ಜೀವನದಲ್ಲಿ ಸುಖ ಏನಿದೆ, ಆಧ್ಯಾತ್ಮಿಕ ಜೀವಿಗಳಿರ್ತಿ, ಏಮಿ ಸುಖಮೋ ಏಮಿ ಜೀವನ, ಈ ತನವಿನ ಸುಖವನ್ನು ನಾವು ನೋಡ್ಕೊತಾ ನಿಂತೀವಿ, ದೇಹದ ಸೌಖ್ಯಕ್ಕಾಗಿ ನಾವು ಪರದಾಡ್ತಾ ಇದ್ದೀವಿ. ಇದೇ ಜೀವನದ ಲಕ್ಷ್ಯವೇ, ಇದೇ ಜೀವನದ ಗುರಿಯೇ, ಮನೆಯೇ ಘನವಾಯ್ತೇ ನಿನಗಿದು ತನುವೇ ಸುಖವಾಯ್ತೆ. ತನುವಿನೊಳಗೆ ನೀನು ತಿಳಿಯದಿ ಬಂದು ತನುವಿನ ಸುಖವನ್ನು ಕಾಣುತ್ತ ನಿಂತ್ಯ. ಮನೆಯೇ ಘನವಾಯ್ತೇ ನಿನಗಿದು ತನುವೇ ಸುಖವಾಯ್ತೆ. ಮಾಯದೊಳಗೆ ಬಿದ್ದು ಮಹಾತ್ಮರ ಮೂಲವು ಕಾಣಾದೆ, ಕಾಯವೇ ಸತವೆಂದು ಹಿತವಾಗಿ ತಿಳಿದು ಗತಿಯಿಲ್ಲದೆ ನೀನು ಗಲಾಕುಲಗತಿ. ಮನೆಯೇ ಘನವಾಯ್ತೇ ನಿನಗಿದು ತನುವೇ ಸುಖವಾಯ್ತೆ. ಪಂಚಭೂತದಿಂದ ಪರಮಾತ್ಮನು ಮಾಡಿದ ಆನಂದ, ಪಂಚ ಪಂಚಗಾಗಿ ಪಂಚವಿಂಶತಿಯ ಸಂತೆ ತಿಳಿಯದೆ ಚಿಂತನಾಗುತ್ತಿ ಮನೆಯೇ ಘನವಾಯ್ತೆ ನಿನಗಿದು ತನುವೇ ಸುಖವಾಯ್ತೆ. ತಾಯಿ ಒಬ್ಬಕಲ್ಲ, ತಂದೆಯ ಠಿಕಾಣ ತಿಳಿಯಲಿಲ್ಲ. ತಂದೆಯಲ್ಲಿ 3 ತಿಂಗಳಿದ್ದು ಮತ್ತು ತಾಯಿ ಗರ್ಭಕ್ಕೆ ಜನಿಸಿ ಬಂದೆಲ್ಲ ಮನೆಯೇ ಘನವಾಯ್ತೆ ನಿನಗಿದು ತನುವೇ ಸುಖವಾಯ್ತೆ. ಎಷ್ಟೋ ಜನ್ಮ ತಿರುಗಿ ಹಾದಿ ತಿಳಿಯದೆ ನೀ ಮುಳುಗಿ, ಆಸೆಯಿಂದ ತನ್ನ ವಾಸದೊಳಗೆ ಸಿಲುಕಿ ನಾಶನಗೈವದು ವಾಸ್ತವ ತಿಳಿಯದೆ ಮನೆಯೇ ಘನವಾಯ್ತೆ ನಿನಗಿದು ತನುವೇ ಸುಖವಾಯ್ತೆ. ಈ ದೇಹದ ಸೌಖ್ಯದಲ್ಲಿ ನಾವು ಪರದಾಡ್ತಾ ಇದ್ದೀವಿ, ಇದೇ ಜೀವನದ ಲಕ್ಷ್ಯವೇನು? ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಏನು ಮಾಡ್ತಾ ಇದ್ದೀವಿ? ಈ ದೇಹದ ಸುಖಕ್ಕಾಗಿ ನಾವು ಅಲೆದಾಡ್ತಾ ಇದ್ದೀವಿ. ಖಾನಾ ಪೀನಾ ಸೋನಾ ಎಹಿ ಜಿಂದಗಿ ಹೈ ಕ್ಯಾ? ಇಂಥ ಕೆಲಸ ಪಶುಪಕ್ಷಾದಿಗಳು ಮಾಡ್ತಾ ಇದ್ದಾವೆ. ಅವು ತಿಂತಾ ಇದ್ದಾವೆ, ನಾವು ತಿಂತಾ ಇದ್ದೀವಿ, ಅವಕ್ಕೂ ನಮಗೆ ವ್ಯತ್ಯಾಸವೇ ಇಲ್ಲವೇ? ಜ್ಞಾನಂ ನರಾಣಂ ಅಧಿಕೋ ವಿಶೇಷೋ ಜ್ಞಾನೇನ ಹೀನಃ ಪಶುಭಿಸ್ ಸಮಾನಃ. ಜ್ಞಾನ ಕೊಟ್ಟಾನೆ ಪರಮಾತ್ಮ ನಮಗೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕಾಗತ್ತೆ. ಏನು ಜೀವನದ ಅರ್ಥ, ಜೀವನದ ಲಕ್ಷ್ಯವೇನು, ಜೀವನದ ಗುರಿಯೇನು, ಜೀವನದ ಮೌಲ್ಯವೇನು, ಇದರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಯಾಕೆ? ದೇಹದ ಸೌಖ್ಯದಲ್ಲಿ ನಾವು ಮುಳುಗಿ ಹೋಗಿಬಿಟ್ಟಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ದೇಹದ ಸೇವೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ, ಎದ್ದ ತಕ್ಷಣ ಇದಕ್ಕೆ ಅಲಂಕಾರ ಮಾಡಬೇಕು, ಇದಕ್ಕೆ ಪೌಡರ್ ಹಾಕಬೇಕು, ಸ್ನೋ ಹಾಕಬೇಕು, ಈ ಕೂದಲಿಗೆ ಎಣ್ಣೆ ಹಾಕಬೇಕು, ಗಂಟೆಗಳಗಟ್ಟಲೆ ಕನ್ನಡಿ ಮುಂದೆ ನಿಂದಿರಬೇಕು, ಅಲಂಕಾರ ಮಾಡ್ಕೋಬೇಕು, ಹೊಟ್ಟೆಗೆ ಹಾಕಬೇಕು. ಯಾವುದೋ ದೇವರು ಕೊಟ್ಟಿದ್ದು ತಿಂತೀವಿ, ರುಚಿಕರವಾದಂಥ ಪದಾರ್ಥಗಳೇ ಬೇಡುತ್ತೆ ನಾಲ್ಕು. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ. ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥ ಇದಕ್ಕೆಲ್ಲ? ಮಂಕುತಿಮ್ಮ ಮಂಕುತಿಮ್ಮ ಏನರ್ಥ ಇದಕ್ಕೆ? ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು? ಯಾರಾದರೂ 1-5 ನಿಮಿಷ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ? ಎಲ್ಲಿಂದ ಬಂದಿದ್ದೇವೆ ನಾವು, ಏನು ಮಾಡ್ತಾ ಇದ್ದೀವಿ? ಈ ದೇಹ ಪಿಟ್ಟ ನಂತರ ಎಲ್ಲಿಗೆ ಹೋಗ್ತೀವಿ ನಾವು? ಎಷ್ಟೋ ಜನ ಸಾಯೋದು ನೋಡ್ತಾ ಇದ್ದೀವಿ, ಕಣ್ಣೀರು ಸುರಿಸ್ತಾ ಇದ್ದೀವಿ, ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಹೂಳ್ತಾ ಇದ್ದೀವಿ, ತಿರುಗಿಸುಡ್ತಾ ಇದ್ದೀವಿ. ಯಾವತ್ತಾದ್ರದ ಬಗ್ಗೆ ಆಲೋಚನೆ ಇದೆಯಾ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅಜ್ಜಿ, ನಮ್ಮ ತಾಯಿ, ಎಲ್ಲರೂ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ, ನೋಡ್ತಾನೆ ಇದ್ದೀವಿ, ಅದರ ಬಗ್ಗೆ ಆಲೋಚನೆ ಇಲ್ಲ. ಎಲ್ಲಿಗೆ ಪ್ರಯಾಣ? ಈ ಹೋದವರೆಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಂತರ ನಾವೆಲ್ಲಿಗೆ ಹೋಗ್ತೀವಿ? ಇದು ವಿಜ್ಞಾನಿಗಳು ಹೇಳಲ್ಲ, ಇದು ನಮ್ಮ ಜೀವನದ ಬಗ್ಗೆ ಅವರು ಹೇಳ್ತಾರೆ ಹೊರತು ಎಲ್ಲಿಂದ ಬಂದೀವಿ, ಎಲ್ಲಿಗೆ ಹೋಗ್ತೀವಿ ತತ್ವಜ್ಞಾನಿಗಳು ಹೇಳ್ತಾರೆ ಹೊರತು ವಿಜ್ಞಾನಿಗಳು ಹೇಳೋದಿಲ್ಲ ಇದ್ರ ಬಗ್ಗೆ. ಸೈಂಟ್ ಹೇಳಬಹುದೇ ಹೊರತು ಸೈಂಟಿಸ್ಟ್ ಹೇಳಕ್ಕಾಗೋದಿಲ್ಲ ಇದರ ಬಗ್ಗೆ. ಒಬ್ಬ ರಾಜನ ಹತ್ರ ಒಬ್ಬ ಸೇವಕ ಇದ್ದ, ಅವನು ಬುದ್ಧಿವಂತ ಅಲ್ಲ, ದಡ್ಡ, ಆದರೆ ಅವನ ಮಾತುಗಳು ಕೇಳಿದ್ರೆ ರಾಜನಿಗೆ ಬಹಳ ಆನಂದವಾಗ್ತಾ ಇತ್ತು, ಅವನ ಹತ್ರ ಇಟ್ಕೊಳ್ತಾ ಇದ್ದ. ಬುದ್ಧಿವಂತ ಅಲ್ಲ ಆದ್ದರಿಂದ ಅವನಿಗೆ ಮೂರ್ಖ ಶಿರೋಮಣಿ ಅಂತ ಕರೀತಾ ಇದ್ದ. ಆಕಸ್ಮಿಕವಾಗಿ ರಾಜನಿಗೆ ಆರೋಗ್ಯ ಕೆಟ್ಟಿತು, ಅನಾರೋಗ್ಯ. ವೈದ್ಯರು ಬಹಳ ಜನ ಬಂದು ನೋಡಿದರು. ದಿನೇ ದಿನೇ ರೋಗ ಉಲ್ಬಣವಾಯಿತು, ಹೆಚ್ಚಾಯಿತು. ರಾಜನಿಗೆ ಭಯ ಆಯಿತು. ಎಷ್ಟೋ ಜನ ವೈದ್ಯರು ಬಂದು ನೋಡಿದ್ದಾರಲ್ಲ, ಯಾರೂ ಗುಣ ಮಾಡಲಿಲ್ಲ. ಬಹುಶಃ ನನ್ನದ ಅಂತ್ಯಕಾಲ ಬಂದಿರಬೇಕು, ಎಂಡಿಂಗ್ ಆಗ್ತಾ ಇದೆ ಅನ್ನೋದಿದೆ ಮುಕ್ತಾಯ ಜೀವನದ್ದು. ಇಲ್ಲಿ ಎಲ್ಲ ನೆಂಟರನ್ನ ಕರೆಸಿದ, ಮಾತನಾಡಿದ, ಆಮೇಲೆ ಕೊನೆಗೆ ಆ ಸೇವಕನನ್ನು ಕರೆದ. ಅವನಂದ್ರೆ ಬಹಳ ಪ್ರಾಣ ಬಂದ ಅವನು. ಎಲ್ಲೋ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ ನಿನ್ನೆ ಅಂತಂದನು. ಆ ಮಾತು ಕೇಳಿದ ತಕ್ಷಣ ಅವನೆದ್ದವನು, ಎದ್ದು ಹೋಗ್ಲಿಕ್ಕೆ ಹೋದವನು. ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದೇ ನೀವು ಪ್ರಯಾಣ ಅಂದ್ರಲ್ಲ, ಕುದುರೆ ರೆಡಿ ಮಾಡ್ತೀನಿ ನಾನು, ಸಿದ್ಧಪಡಿಸ್ತೇನೆ ಅಂತ. ಅಲ್ಲೋ ಬಾ ಇಲ್ಲಿ ಅಂದ. ಅಲ್ಲಿ ಕುದುರೆ ಹೋಗಲ್ಲ ಅಂದ. ಕುದುರೆ ಹೋಗಲ್ಲ, ಹಾಗಾದ್ರೆ ರಥ ಸಿದ್ಧಪಡಿಸ್ತೀನಿ ನಾನು ಅಂತಂದ. ಅಲ್ಲಿ ರಥನೂ ಹೋಗಲ್ಲ ಅಂತಂತಂದ. ಕುದುರೆ ಹೋಗಲ್ಲ, ರಥ ಹೋಗೋದಲ್ಲಿ ಎಲ್ಲಿಗೆ ಹೋಗ್ತಾರೆ ರಾಜ ಇವರು? ಹಾಗಾದ್ರೆ ಅಂಬಾರಿ ಸಿದ್ಧಪಡಿಸ್ತೀನಿ ನಾನು, ಆನೆ ಮೇಲೆ ಸವಾರಿ ಆಗಿ ಹೋಗ್ಬೋದಲ್ಲ ನಮ್ಮ ರಾಜ ಹೇಳಿ ಅಂಬಾರಿ ಸಿದ್ಧಪಡಿಸ್ತೀನಿ ರಾಜ ಅಂತ. ಅಲ್ಲಿ ಅಂಬಾರಿನೂ ಹೋಗಲ್ಲಪ್ಪ ಅಂತಂತಂದ. ಮತ್ತೆ ತಾವು ಎಲ್ಲಿಗೆ ಹೋಗ್ತೀರಿ ಸ್ವಲ್ಪ ತಿಳಿಸಿ, ಎಲ್ಲಿಗೆ ಹೋಗ್ತೀರಿ ನೀವು? ನಾನು ಎಲ್ಲಿಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತೀನಿ ನಾನು. ಎಲ್ಲಿಗೆ ಹೋಗ್ತೀನೋ ಈ ದೇಹ ಒಟ್ಟಿನಲ್ಲಿ ಎಲ್ಲಿಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತೀನಿ. ಅವನು ನಗಾಕತ್ತಿದ್ದಾನೆ. ಯಾಕೆ ನಗತಿ ರಾಜ? ಇಷ್ಟು ದಿವಸ ನನಗೆ ನೀನು ಮೂರ್ಖ ಶಿರೋಮಣಿ ಅಂತಂತಂದೆ. ಆದರೆ ನೀನು ಎಲ್ಲಿಗೆ ಹೋಗ್ತೀವೋ ನಿನಗೆ ಗೊತ್ತಿಲ್ಲ, ನಿನಗಿಂತಲೂ ಮೂರ್ಖ ಇನ್ಯಾರು ಇರ್ತಾರೆ? ನೀನು ಶತಮೂರ್ಖ ಶಿರೋಮಣಿ ಅಂತ. ನಾನು ಬರೀ ಮೂರ್ಖ ಶಿರೋಮಣಿ, ನೀನು ಶತಮೂರ್ಖ ಶಿರೋಮಣಿ. ಯಾಕಂದ್ರೆ ನೀನು ಎಲ್ಲಿಗೆ ಹೋಗ್ತೀವೋ ನಿನಗೆ ಗೊತ್ತಿಲ್ಲ, ನಿನಗೆ ಎಂಥ ರಾಜ ಇದ್ದೀ ನೀನು ಅಂತ. ಶತಮೂರ್ಖ ಶಿರೋಮಣಿಗಳು ನಾವು ಕೂಡ ಅಲ್ಲವೇ, ಅದರಲ್ಲಿ ನಾವು ಕೂಡ ಭಾಗಿಗಳಾಗಿ. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿಂದ ಬಂದೀವಿ ನಾವು? ಆಧ್ಯಾತ್ಮ ಶಾಸ್ತ್ರ ಮಾತ್ರ ಹೇಳುತ್ತೆ ಇದು, ಲೌಕಿಕವಾದ ಶಾಸ್ತ್ರಗಳು ಇದರ ಬಗ್ಗೆ ಹೇಳಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಭಾಗವತಂಲೋ ಈ ವಿಷಯಂ ಚೆಪ್ಪು. ಎಚ್ಚಟ ಬುಟ್ಟೆ ನಚ್ಚಟಿಕಿ ನೇಗುಟ ನೈಜಮು ಪ್ರಾಣಿ ಕೋಟಿಕೆನ್. ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗ್ತೀವಿ ನಾವು. ಎಲ್ಲಿಂದ ಬಂದೀವಿ ನಾವು? ಭಾಗವತ್ದಾಗೇನು ಹೇಳಿದ್ರೆ ಎಲ್ಲಿಂದ ಬಂದಿದ್ದೀಯೋ ತಿರುಗಿ ಅಲ್ಲಿಗೆ ಹೋಗ್ತೀವಿ. ನೀನು ಎಲ್ಲಿಂದ ಬಂದೀವಿ ನಾವು? ಇದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿ ಸಿಗ್ತದೆ. ವಿಜ್ಞಾನ ಶಾಸ್ತ್ರಗಳಲ್ಲಿ ಸಿಗೋಲ್ಲ, ಭಗವದ್ಗೀತೆಯಲ್ಲಿ ಇದರಲ್ಲಿ ಇದಕ್ಕೆ ಆನ್ಸರ್ ಉತ್ತರ ಇದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿಮತ್ವ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಃ. ವಿಭೂತಿ ಯೋಗದಲ್ಲಿ ಎಂಟನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನು ಆನ್ಸರ್ ಕೊಟ್ಬಿಟ್ಟನೆ. ಅಹಂ ಸರ್ವಸ್ಯ ಪ್ರಭವೋ, ಇಡೀ ಜಗತ್ತಿಗೆಲ್ಲ ನಾನೇ ಪ್ರಭು. ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಸರ್ವವೂ ಸೃಷ್ಟಿಯಾಗಿದೆ. ಅಂದರೆ ಪರಮಾತ್ಮನಿಂದಲೇ ಇದೆಲ್ಲ ಸೃಷ್ಟಿಯಾಗಿದೆ ಅಂತ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಆದ ಕಾರಣ ಪರಮಾತ್ಮನಿಂದ ನಾವು ಬಂದಿದ್ದೇವೆ, ಪುನಃ ಪರಮಾತ್ಮನ ಹತ್ರ ಹೋಗಬೇಕಾಗತ್ತೆ. ಯಾಕೆ? ಪರಮಾತ್ಮನ ಅಂಶ ನಾವು, ದೇವರ ಅಂಶ ಇದು. ಜೀವರುಗಳೆಲ್ಲ ದೇವರ ಅಂಶ. ಮತ್ತೆ ಅದನ್ನು ಒತ್ತಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಠಾನಿಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಮಮೈ ಮಾಂಸೋ ಜೀವಲೋಕೆ ಜೀವಭೂತ ಸನಾತನ. ಪುರುಷೋತ್ತಮ ಯೋಗದಲ್ಲಿ ಏಳನೇ ಶ್ಲೋಕದಲ್ಲಿ ಹೇಳ್ತಾನೆ, ನನ್ನ ಅಂಶವೇ ಈ ಜೀವಭೂತಗಳೆಲ್ಲ. ಮಮೈ ಮಾಂಸೋ ಜೀವಲೋಕೆ ಜೀವಭೂತ ಸನಾತನ. ಈ ಒಟ್ಟಿನಲ್ಲಿ ಭಗವದ್ಗೀತೆಯಿಂದ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಾವು ದೇವರ ಕಡೆಯಿಂದ ಬಂದಿದ್ದೇವೆ, ಪುನಃ ದೇವರ ಹತ್ರಿಗೆ ಹೋಗಬೇಕು. ಇದನ್ನು ಖುರಾನ್ ಕೂಡ ಒತ್ತಿ ಹೇಳ್ತಾ ಇತ್ತು, ವಲಯಂ ಮುತ್ತುಮ್ ಅವು ಹುತಿಲು ತುಮ್ ಲೈಲಲ್ಲಾಹಿ ತುಹುಷರೂನ್. ಅಲ್ಲಿ ಇಮ್ರಾನ್ 158 ಶ್ಲೋಕದಲ್ಲಿ ಅಲ್ಲಿ ಪರಮಾತ್ಮನು ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. வலையும் முத்தும் ஹுத்லுத்தும் லயிலல்லாஹி துஹுஷரூன். நீவு சாவன்னப்பிதரனு ஒதிசல்பட்டரு நிச்சயவாகி அல்லாஹ கடைகி அல்லாஹன ஹத்திரேனே ஓக்திரி. ಭಗವದ್ಗೀತೆ ಹೇಳಿದ್ದು ಖುರಾನ್ ಹೇಳಿದ್ದು ಒಂದೇ ರೀತಿಯಲ್ಲಿ ಹೇಳ್ದಂಗಾಯ್ತು. ಭಾಷೆ ಬೇರೆ ಇರ್ಬೋದು, ಅವರು ಅರಬ್ಬಿಯಲ್ಲಿ ಹೇಳಿರ್ಬೋದು, ಇವರು ಸಂಸ್ಕೃತದಲ್ಲಿ ಹೇಳಿರ್ಬೋದು, ಅರ್ಥ ಮಾತ್ರ ಒಂದೇ ರೀತಿಯಲ್ಲಿದೆ. ಪರಮಾತ್ಮ ಒಂದು ಅಗ್ನಿ ಜ್ವಾಲೆ ಇದ್ದಂಗೆ, ಅದರಿಂದ ಬರ್ತಕ್ಕಂಥ ಕಿಡಿಗಳೇ ಈ ಜೀವರುಗಳು. ಜೀವ ಜಗತ್ತೆಲ್ಲ ಕಿಡಿಗಳು, ಪುನಃ ಈ ಕಿಡಿಗಳು ಆ ಜ್ವಾಲೆಯಲ್ಲಿ ಸೇರಬೇಕು, ಅದೇ ಜೀವನದ ಲಕ್ಷ್ಯ. ನೋಡಿ, ನೀವು ಎಲ್ಲೆಲ್ಲಿಂದಲೂ ಇಲ್ಲಿಗೆ ಬಂದಿರಿ, ಈ ಆಶ್ರಮದಲ್ಲಿ ಕೂತಿದ್ದೀರಿ. ಈ ಆಶ್ರಮ ಎಷ್ಟು ಆಹ್ಲಾದಕರವಾಗಿದ್ದರೂ, ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದ್ದರೂ, ಒಂದು ಎರಡು ತಾಸು, ನಾಲ್ಕು ತಾಸು, ಒಂದು ದಿನ, ಎರಡು ದಿನ, ಮೂರು ದಿನ ಇರ್ಬೋದು, ನೀವಿರ್ಬೋದು. ನಾಲ್ಕನೇ ದಿನ ನಿಮ್ಮ ಸ್ವಸ್ಥಾನಕ್ಕೆ ಮನಸ್ಸಿಳಿದು, ನಮ್ಮ ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಇಲ್ಲಿ ಎಷ್ಟೇ ಆಕರ್ಷಣವಿದ್ರು, ಎಷ್ಟೇ ಆನಂದವಿದ್ರು, ನಿಮಗೆ ನೆಮ್ಮದಿ ಯಾವ ಸಿಗುತ್ತೆ? ನೀವು ಎಲ್ಲಿಂದ ಬಂದಿದ್ದರೂ ಅಲ್ಲಿಗೆ ಹೋದ್ರೇ ನಿಮಗೆ ನೆಮ್ಮದಿ, ನಿಮ್ಮ ಮನೆಗೆ ನೀವು ಹೋಗ್ಬೇಕು. ಆದ್ದರಿಂದ ಪರಮಾತ್ಮನ ಕಡೆಯಿಂದ ಅಲ್ಲಿಂದ ನಾವು ಇಲ್ಲಿಗೆ ಬಂದೀವಿ. ಈ ಜಗತ್ತಿನಲ್ಲಿ ಎಷ್ಟು ಆನಂದವಿದ್ರು, ಸಂತೋಷವಿದ್ರು, ನಮಗೆ ನೆಮ್ಮದಿ ಯಾವಾಗ ಸಿಗುತ್ತೆ? ಮತ್ತೆ ಪುನಃ ಅಲ್ಲಿಗೆ ಹೋಗಿ ಸೇರಿದ್ರೇನೆ ನೆಮ್ಮದಿ ಸಿಗೋದು. ನದಿ ಎಲ್ಲಿಂದ ಬಂತು? ನದಿ ಸಮುದ್ರದ ನೀರು ಸೂರ್ಯ ಕಿರಣಗಳ ಆಕರ್ಷಣೆಯಿಂದ ಹಗೆ ರೂಪದಲ್ಲಿ ಮೇಲಕ್ಕೆ ಹೋಗ್ತವೆ, ಮೋಡದ ರೂಪವನ್ನು ತಾಳ್ತವೆ, ಮಳೆಯ ರೂಪದಲ್ಲಿ ಭೂಪತನವಾಗುತ್ತೆ. ಅದೇ ನೀರು ಭೂಪತನವಾಗುತ್ತೆ, ಭೂಮಿಯ ಮೇಲೆ ಬೀಳುತ್ತೆ, ಪುನಃ ಅದು ನದಿಯಾಗಿ ಅಲ್ಲಿಂದ ತಮ್ಮ ಓಡಾಟ ಪ್ರಾರಂಭ ಮಾಡ್ತವೆ. ಎಲ್ಲಿವರೆಗೂ ಹೋಗ್ತವೆ? ಮತ್ತೆ ಪುನಃ ಸಮುದ್ರದಲ್ಲಿ ಕಲಿಯವರೆಗೂ ನೆಮ್ಮದಿ ಇರುವುದಿಲ್ಲ, ಸಂತೋಷವಿರುವುದಿಲ್ಲ. ನದಿಗಳು ಇರೋವರೆಗೂ ಹೆಸರುಗಳು ಬೇರೆ ಇರ್ಬೋದು, ಕಾವೇರಿ ಅನ್ಬೋದು, ಕೃಷ್ಣ ಅನ್ಬೋದು, ಗೋದಾವರಿ ಅನ್ಬೋದು, ಬೇರೆ ಬೇರೆ ಹೆಸರುಗಳು ಕೊಡ್ಬೋದು. ಆದರೆ ಆ ನದಿಗೆ ಶಾಂತಿ, ವಿಶ್ರಾಂತಿ, ನೆಮ್ಮದಿ ಯಾವಾಗ ಸಿಗುತ್ತೆ ಅಂತಂದರೆ, ಅದು ಸಮುದ್ರದಲ್ಲಿ ತಾದಾತ್ಮ್ಯ ಹೊಂದಿದಾಗ, ಐಕ್ಯವಾದಾಗ. ಹೆಸರುಗಳ ನಾಮ ರೂಪಗಳೆಲ್ಲ ಹೋಗ್ತವೆ. ನಾನು ನದಿ, ನನ್ನ ರೂಪ ಈ ರೀತಿ ಹೋಯ್ತದ. ಕಾವೇರಿ, ಕೃಷ್ಣ, ಗೋದಾವರಿ, ಗಂಗೆ ಹೆಸರುಗಳು ಹೋದವು, ಸಮುದ್ರದಲ್ಲಿ ತಾದಾತ್ಮ್ಯ ಹೊಂದುತ್ತೆ. ಅದರಂತೆ ದೇವರಿಂದ ಭಿನ್ನವಾಗಿರ್ತಕ್ಕಂತಹ ಜೀವರುಗಳು ಪುನಃ ಸ್ವಪ್ರಯತ್ನದಿಂದ ದೇವರಲ್ಲಿ ಕಲಿಯಬೇಕು, ಐಕ್ಯವಾಗಬೇಕು, ಆಗಲೇ ನೆಮ್ಮದಿ ಶಾಂತಿ. ಜಗತ್ತಿನಲ್ಲಿ ಸುಖ ಇದೆಯಾ, ಶಾಂತಿ ಇದೆಯಾ? ಭಗವದ್ಗೀತೆ ನಿರ್ಣಯ ಮಾಡಿ ಹೇಳಿದೆ, ಅನಿತ್ಯಂ ಅಸುಖಂ ಲೋಕಮಿಮಂ. ಅನಿತ್ಯಂ ಅಸುಖಂ, ಲೋಕ ಜಗತ್ತಿನಲ್ಲಿ ಸುಖ ಇಲ್ಲ, ಅಸುಖಂ ಅಂದರೆ ನಿತ್ಯತೆ ಇಲ್ಲ, ಅನಿತ್ಯವಾಗಿದೆ. ನೀವೇನೇ ತೆಗೆದುಕೊಂಡು ನೋಡ್ರಿ ಜಗತ್ತಿನಲ್ಲಿ ಇವೆರಡು ಇದ್ದೇ ಇದ್ದೇವೆ, ಸುಖ ಇಲ್ಲ, ನಿತ್ಯತ್ವ ಇಲ್ಲ, ಅನಿತ್ಯವಾಗಿದೆ. ಗಂಡ ಹೆಂಡತಿ ನಿತ್ಯವಾಗಿರ್ತಾರ? ಇವರು ಎಷ್ಟೋ ಸಂಸಾರಗಳು, ಕೋಟಿಗಟ್ಟಲೆ ಸಂಸಾರಗಳು ಹೊರಟು ಹೋಗ್ಬಿಟ್ಟಿದ್ದಾವೆ. ಗಂಡ ಹೆಂಡತಿಯನ್ನಾದರೂ ಅಗಲಬೇಕು, ಹೆಂಡತಿ ಗಂಡನನ್ನಾದರೂ ಅಗಲಬೇಕು. ನಾವು ಶಾಶ್ವತವಾಗಿ ಹೀಗೇ ಇರ್ತೀವಿ? ಇಲ್ಲ. ವಸ್ತುಗಳನ್ನು, ವ್ಯಕ್ತಿಗಳು, ಪದಾರ್ಥಗಳು, ಇವ್ಯಾವೂ ನಮಗೆ ಸುಖ ನೀಡ್ತಾ ಇಲ್ಲ. ತಾತ್ಕಾಲಿಕವಾಗಿ ಸುಖ ಇದ್ದಂತೆ ಭಾಸವಾಗುತ್ತೆ, ಆ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಸ್ವೀಟ್ ತಿನ್ನಿ, ಒಂದು ಒಂದು ಮೈಸೂರು ಪಾಕನೋ ಒಂದು ಜಿಲೇಬಿನೋ ತಿನ್ನ್ರಿ, ಒಂದು ತಿಂದ ತಕ್ಷಣ ಎಷ್ಟು ಆನಂದವಾಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಎರಡು ತಿನ್ನಿ, ಮೂರು ತಿನ್ನಿ, ನಾಲ್ಕು ತಿನ್ನಿ, ಅದೇ ಶತ್ರುವಾಗಿ ನಿಲ್ಲುತ್ತೆ, ಹೊಟ್ಟೆ ಕೆಡಿಸುತ್ತೆ, ಅಜೀರ್ಣ ರೋಗ ಬರುತ್ತೆ, ಸುಖ ಇಲ್ಲ ಅದರಲ್ಲಿ. ವ್ಯಕ್ತಿಗಳಲ್ಲಿ ಸುಖ ಇಲ್ಲ, ವಸ್ತುಗಳಲ್ಲಿ ಸುಖ ಇಲ್ಲ, ಪದಾರ್ಥಗಳಲ್ಲಿ ಸುಖವಿಲ್ಲ. ಯಾಕೆ? ಗೀತೆ ಹೇಳಿಬಿಟ್ಟಿದೆ, ಅಸುಖಂ, ಸುಖವಿಲ್ಲ. ಬಾಹಿರ್ ಜಗತ್ತಿನಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ. ಮತ್ತೆ ಎಲ್ಲಿದೆ ಸುಖ ಶಾಂತಿ? ಹಣದಲ್ಲಿ ಸುಖವಿದೆಯಾ? ಅಧಿಕಾರದಲ್ಲಿ ಸುಖವಿದೆಯಾ? ಇವೆಲ್ಲ ಅನಿತ್ಯವಾಗಿವೆ. ಸುಖ ಇದ್ದಂತೆ ಕಂಡು ಬರುತ್ತೆ, ಅದರ ಸರವಾಗಿ ಪರದಾಡ್ತಾ ಇದೆ. ನಾವು ಹಣ ಸಂಪಾದನೆ ಮಾಡಬೇಕು, ಒಬ್ಬ ಡಾಕ್ಟರ್ ಹಣ ಸಂಪಾದನೆ ಮಾಡಬೇಕು, ಒಬ್ಬ ಲಾಯರ್ ಹಣ ಸಂಪಾದನೆ ಮಾಡಬೇಕು, ಒಬ್ಬ ಸ್ವಾಮಿ ಹಣ ಸಂಪಾದನೆ ಮಾಡಬೇಕು. ಸ್ವಾಮಿಗಳಿಗೆ ಕೂಡ ಈ ರೋಗ ಹತ್ಕೊಂಡ್ಬಿಟ್ಟಿದೆ ಈ ಕಾಲದಲ್ಲಿ. ಹಣ ಸಂಪಾದನೆ ಹಣ ಸಂಪಾದನೆ ಹಣ ಸಂಪಾದನೆ, ಸುಖವಿಲ್ಲ. ನಮ್ಮ ಮಕ್ಕಳಿಂದ ನಮಗೆ ಸುಖ ಇದೆಯಾ? ಮುದ್ದಾದ ಮಕ್ಕಳು, ಸ್ವಲ್ಪ ಎದುರು ಮಾತಾಡಲಿ ಮಕ್ಕಳು, ಅವಾಗೆ ಮನಸ್ಸಿನೇ ಬೇಸರ ಆಗತ್ತೆ. ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ದಾರೆ, ಏನ್ರಿ ಸಾಯಂಕಾಲ ಬೇಗ ಆಫೀಸ್ನಿಂದ ಬನ್ನಿ ಸಿನಿಮಾಕ್ಕೆ ಹೋಗೋಣ ಅಂತೇಳಿ ಹೆಂಡತಿ ಅಂತಾಳೆ. ಖಂಡಿತ ಬರ್ತೀನಿ ಅಂತಂತಾನೆ. ಆಫೀಸ್ಗೆ ಹೋಗ್ತಾನೆ, ಕೆಲಸ ಜಾಸ್ತಿ ಇರುತ್ತೆ. ತೀರಾ ಹೊರಡಬೇಕು, ಒಂದು 4:45 5 ಗಂಟೆಗೆ ಹೋಗಬೇಕು, ಹೆಂಡತಿ ಕಾಯ್ತಾ ಇರ್ತಾಳೆ. ಎಲ್ಲ ಫೈಲ್ಸ್ ಎಲ್ಲ ಕಟ್ಟಿಟ್ಟು ರೆಡಿ ಇಟ್ಟಿದ್ದಾನೆ. ಬಾಸ್ ಕರೀತಾನೆ, ಏನಂದರೆ ಇದು ಅರ್ಜೆಂಟ್ ಫೈಲ್ ಇದೆ ತಯಾರು ಮಾಡು ಅಂತ. ಸರ್ ಸರ್ ಸ್ವಲ್ಪ ಬೇಗ ಮಾಡಿ ಹೋಗ್ರಿ, ಅರ್ಜೆಂಟ್ ಐತೆ, ಬೆಳಗ್ಗೆ ಕಳಿಸ್ಬೇಕು ನಾನು. ಬೇಗ ಬೇಗ ಕುಂತು ಅರ್ಧ ಗಂಟೆ ಒಳಗೆ ರೆಡಿ ಮಾಡ್ತಾನೆ. ಸರ್ ಮಾಡಿದ್ದೀನಿ ಸರ್ ಅಂತಂತಾನೆ. ಸ್ವಲ್ಪ ನಿಲ್ಲಿ, ಸ್ವಲ್ಪ ಒಂದು 15 ನಿಮಿಷ ಇಂಪಾರ್ಟೆಂಟ್ ವಿಷಯಗಳಿವೆ, ಮೀಟಿಂಗ್ ಇಟ್ಕೊತೀನಿ ಅಂತ. ಅಲ್ಲಿ ಪಾಪ ಹೆಂಡತಿ ಮೇಕಪ್ ಮಾಡಿಕೊಂಡು, ಹೂ ಮುಡ್ಕೊಂಡು, ಹೊಸ ಹೊಸ ಸೀರೆಗಳು ಉಟ್ಕೊಂಡು, ಇನ್ನು ಗಂಡ ಬರ್ತಾನಂತ ರೆಡಿಯಾಗಿ ಕಾಯ್ತಾ ಇದ್ದಾಳೆ. 5:30 ಹೊರಡಬೇಕಾಯಿತು, 6 ಆಯಿತು, 6:30 ಆಯಿತು, 7 ಗಂಟೆ ಆಯ್ತು, ಗಂಡ ಬರಲಿಲ್ಲ. 7:00 ಬರ್ತಾನೆ ಪಾಪ. ಮುನಿಸು ಸಿಟ್ಟು, ಆ ಪ್ರೀತಿ ಎಲ್ಲಿಗೋಯ್ತು, ಆನಂದ ಎಲ್ಲಿಗೋಯ್ತು ಅಲ್ಲಿ ಕಣೆ ಅಂತಂದನು. ಸುಮ್ಮನೆ ರೀ, ಸಾಕಾಗಲಿ, ಯಾವಾಗಲೂ ಇದೇ ನಿಮ್ಮ ಗೋಳಿದು, ಏನೋ ಒಂದು ಹೇಳ್ತೀರಿ. ಮನಸ್ಸಿಗೆ ಬೇಸರ, ನೋವು, ದುಃಖ. ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಆ ಟ್ರೈನ್ನಲ್ಲಿ ನೀವು ಮಲಗಿದ್ರೂ, ಮಾತನಾಡಿದ್ರು, ಊಟ ಮಾಡಿದ್ರು, ಪೇಪರ್ ಓದಿದ್ರು, ಪುಸ್ತಕ ಓದಿದ್ರು, ಅಲ್ಲಿ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ಹತ್ರ ಹರಟೆ ಹೊಡೆದ್ರು, ಟ್ರೈನ್ ಮಾತ್ರ ಕರೆಕ್ಟಾಗಿ ಆ ಸ್ಟೇಷನ್ಗೆ ಹೋಗಿ ನಿಲ್ಲುತ್ತೆ. ಪ್ರತಿಯೊಬ್ಬರೂ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು. ಮೃತ್ಯು ಎಂಬ ಟ್ರೈನ್ನಲ್ಲಿ ಹತ್ತಿದ್ದೀವಿ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ. ನಾವು ಏನು ಕೆಲಸ ಮಾಡಿದ್ರು, ಡಾಕ್ಟರ್ ಕೆಲಸ ಮಾಡಿ, ಟೀಚರ್ ಕೆಲಸ ಮಾಡಿ, ಸ್ವಾಮಿ ಕೆಲಸ ಮಾಡಿ, ಲಾಯರ್ ಕೆಲಸ ಮಾಡಿ, ಚೀಫ್ ಮಿನಿಸ್ಟರ್ ಕೆಲಸ ಮಾಡಿ, ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿ, ನಾವು ಏನು ಡ್ಯಾನ್ಸ್ಗಳು ಮಾಡಿದ್ರು, ಏನು ಆಟ ಆಡಿದ್ರು, ಟ್ರೈನ್ ಮಾತ್ರ ಹೊರಡ್ತಾನೆ ಇದೆ. ಕರೆಕ್ಟ್ ಆ ಸ್ಟೇಷನ್ ಎಲ್ಲವರೆಗೂ ಟಿಕೆಟ್ ತಗೊಂಡಿವೋ ಅಲ್ಲಿ ಅಲ್ಲಿಗೆ ಇಳಿಲೇಬೇಕು. ನಮ್ಮ ಸ್ಟೇಷನ್ ಬರುತ್ತೆ, ನಾವು ಇಳಿಲೇಬೇಕು. ಆ ಸ್ಟೇಷನ್ ಯಾವುದು ಅಂತಂದ್ರೆ ಸ್ಮಶಾನ. ಯಾರಿಗೂ ತಪ್ಪಿದ್ದಲ್ಲ ಇದು. ಆದ್ದರಿಂದ ಈ ವೈಭವಗಳು, ಈ ದೇಹದ ಸೌಂದರ್ಯ, ನಮ್ಮ ಆಸ್ತಿ ಅಂತಸ್ತುಗಳು, ನಮ್ಮ ಹೆಂಡತಿಯ ಮಕ್ಕಳನ್ನು ನೋಡಿ ಬಹಳ ಆನಂದ ಪಡಬೇಡ್ರಿ. ತಾತ್ಕಾಲಿಕವೆಲ್ಲ. ದ ಗ್ಲೋರೀಸ್ ಆಫ್ ಅವರ್ ಬ್ಲಡ್ ಅಂಡ್ ಸ್ಟೇಟ್ ಆರ್ ಶ್ಯಾಡೋಸ್, ನಾಟ್ ಸಬ್ಸ್ಟ್ಯಾನ್ಷಿಯಲ್ ಥಿಂಗ್ಸ್. ದಿ ಗ್ಲೋರೀಸ್ ಆಫ್ ಅವರ್ ಬ್ಲಡ್ ಅಂಡ್ ಸ್ಟೇಟ್ ಆರ್ ಶ್ಯಾಡೋಸ್, ನೆರಳದು, ನಾಟ್ ಸಬ್ಸ್ಟ್ಯಾನ್ಷಿಯಲ್ ಥಿಂಗ್ಸ್, ವಾಸ್ತವಿಕ ಸಂಗತಿಗಳೆಲ್ಲವೂ. ದೇರ್ ಇಸ್ ನೋ ಆರ್ಮರ್ ಎಗನೆಸ್ಟ್ ಫೇಟ್. ಡೆತ್ ಲೈ ಲೇಸ್ ಇಸ್ ಐಸಿ ಹ್ಯಾಂಡ್ ಆನ್ ಕಿಂಗ್ಸ್, ಸ್ಕೆಪ್ಟ್ ಅಂಡ್ ಕ್ರೌನ್ ಮಸ್ಟ್ ಟಂಬಲ್ ಡೌನ್, ಅಂಡ್ ಇನ್ ದಿ ಡಸ್ಟ್ ಬಿ ಈಕ್ವಲ್ ಮೇಡ್ ವಿತ್ ದಿ ಪೂರ್ ಕ್ರೂಕೆಡ್ ಸ್ಕೈತ್ ಅಂಡ್ ಸ್ಪೇಡ್. ಮೃತ್ಯುವನ್ನು ಗೆಲ್ಲಲು ಯಾರ ಕೈಲಿ ಆಗಲ್ಲ. ದೇರ್ ಇಸ್ ನೋ ಆರ್ಮರ್ ಅಗನೆಸ್ಟ್ ಫೇಟ್. ಆ ವಿಧಿಗೆ ಎದುರು ತಿರುಗುವಂತ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಡೆತ್, ಆ ಮೃತ್ಯು ಎಂಬುದು, ಲೇಸ್ ಇಸ್ ಐಸಿ ಹ್ಯಾಂಡ್ ಆನ್ ಕಿಂಗ್ಸ್, ರಾಜನ ಚಕ್ರವರ್ತಿ ರಾಜ ಮಹಾರಾಜರ ತಲೆ ಮೇಲೆ ಕೂಡ ಮೃತ್ಯು ಕೈ ಹಿಡಿದತ್ತೆ. ಡೆತ್ ಲೇಸ್ ಇಸ್ ಐಸಿ ಹ್ಯಾಂಡ್ ಆನ್ ಕಿಂಗ್ಸ್, ಕೆಪ್ಟ್ ಅಂಡ್ ಕ್ರೌನ್ ಮಸ್ಟ್ ಟಂಬಲ್ ಡೌನ್. ಅವನ ರಾಜನ ಕಿರೀಟ, ರಾಜದಂಡ ಉರುಳು ಬೀಳಬೇಕು. ಅಂಡ್ ಇನ್ ದಿ ಡಸ್ಟ್ ಬಿ ಈಕ್ವಲ್ ಮೇಡ್, ಧೂಳಿಯಲ್ಲಿ ಕಲಿತು ಹೋಗ್ಬಿಡ್ತಾರೆ. ಎಷ್ಟೋ ರಾಜರು, ಚಕ್ರವರ್ತಿಗಳು, ದೊಡ್ಡ ದೊಡ್ಡ ಹಣವಂತರು, ಕೋಟಾಧೀಶ್ವರರು ಎಲ್ಲರೂ ಈ ಧೂಳಿಯಲ್ಲಿ ಕಲಿತು ಬಿಟ್ಟಿದ್ದಾರೆ. ಯಾರಿಗೂ ತಪ್ಪಿದ್ದಲ್ಲ. ಮಂಟಿ ಕುಂಡ ವಂಟಿದಿ ದೇಹ ಮುಖದ ಎಪ್ಪುಡೋ ಜಾರಿಪೋತುಂದಿ, 100 ಪೈ 100 ಏಳು ತನವೂ ಪೆಂಚಿನ ಗಾನಿ ಕಾಟಿಗೆ ಪೊಯ್ಯೇದಿ ಎವರಿಗೆ ತಪ್ಪಲೇದು. ರಾಂಡಿ ಪುಣ್ಯಾತ್ಮುಲಾರ ಗುರು ಭಜನ ಚೇತಂ ರಾಂಡಿ ಪಾವನುಲಾರ, ರಾಮ್ ಭಜನ ಚೇತಂ ರಾಂಡಿ ಪುಣ್ಯಾತ್ಮುಲಾರ. ಅನಂತ ಕಾಲ ಚಕ್ರದಲ್ಲಿ ನಮ್ಮ ಆಯುಷ್ಯ ಎಷ್ಟಿದೆ, 60, 70, 80 ವರ್ಷಗಳು ಬದುಕಬಹುದು. ಈ 90 ವರ್ಷನೂ ಬದುಕೋದಲ್ಲ, 80 ವರ್ಷ ಅಂದ್ರೆ ಅಬ್ಬಬ್ಬಬ್ಬ ಎಷ್ಟು ವರ್ಷ ಬದುಕೇನಲ್ಲ ಅಂತಂತಾರೆ. ಅನಂತ ಕಾಲ ಚಕ್ರದಲ್ಲಿ ನಮ್ಮ ಆಯುಷ್ಯ ಅತ್ಯಲ್ಪ ಅದ. ಸ್ವಪ್ನದಂತೆ ಈ ಜೀವನ. ಸ್ವಪ್ನಗಳು ನೋಡ್ತಾರೆ, ಎಷ್ಟೊತ್ತು ಸ್ವಪ್ನ ನೋಡ್ತಾರೆ? ಮನೋವಿಜ್ಞಾನಿಗಳು ತಿಳಿಸ್ಬಿಟ್ಟಿದ್ದಾರೆ, ಪ್ರತಿಯೊಬ್ಬರ ಸ್ವಪ್ನಗಳು 90 ಸೆಕೆಂಡ್ಗಿಂತಲೂ ಹೆಚ್ಚು ಬೀಳಲ್ಲಂತೆ ಸ್ವಪ್ನಗಳು. ಆ 90 ಸೆಕೆಂಡ್ಗಳಲ್ಲಿ ಎಷ್ಟೋ ವಿಷಯಗಳು ನಾವು ನೋಡಿರ್ತೀವಿ ಸ್ವಪ್ನದಲ್ಲಿ. ಎಲ್ಲೆಲ್ಲಿಗೋ ಹೋಗಿರ್ತೀವಿ, ಏನೇನೋ ಆಗಿರ್ತೀವಿ, ಏನೇನೋ ನೋಡಿರ್ತೀವಿ, ಏನೇನೋ ಪಡೆದಿರ್ತೀವಿ. ಎದ್ದ ತಕ್ಷಣ ಏನಾಗತ್ತೆ? ಸ್ವಪ್ನ ಅದು, ನನಗೆ ಸ್ವಪ್ನ ಬಿತ್ತು, ಕನಸು ಬಿತ್ತು. ಎಷ್ಟೊತ್ತು ಬೀಳುತ್ತದು? 90 ಸೆಕೆಂಡ್ಸ್. ಅನಂತವಾದ ಕಾಲಚಕ್ರದಲ್ಲಿ ಈ 90 ವರ್ಷದ ಜೀವನ, ಇಟ್ ಈಸ್ ನಥಿಂಗ್. ಆದ್ದರಿಂದ ಈ ಜೀವನ ಕೂಡ ಸ್ವಪ್ನದಂತೆ ತಿಳಿಯಬೇಕು. ಈ ಜೀವನವೂ ಕೂಡ ಸ್ವಪ್ನದಂತೆ ಇದೆ. ಪಡುಚುದನಂಬೆಲ್ಲ ಭಗ್ನಮೈ ದೇಹಂಬು ಮುಡುತಲೈ ಮುಡುತಲೈ ಮುನಯು ವೇಳ ಕಫವಾದ ಪೈತ್ಯಾಧಿಕಮುಲ್ ಅಧಿಕಮೈ ತನು ಚಲಾಯಿಂಚು ವೇಳ ಅಮೃತೋಪಮಾನ ಮಂಚು ಅನುಕುನು ಭಾರ್ಯ ತನು ಚೇರ ಸಂಕಿಂಚು ವೇಳ ಬಂಧು ಜನಮು ನಾಲ್ಕು ಪ್ರಕ್ಕಲ ನುಂಡಿ ಸ್ವಲಾಭಮುಕೆಲ್ಲ ತಲಂಚು ವೇಳ ಕ್ಷಣಮುಲೋ ಪ್ರಾಣಮಿಕ ದಿಗಜಾರು ವೇಳ ರಾಮುಡೇ ರಾಮುಡೇ ರಕ್ಷಕುಂಡು ಚೂಡಗಾ ಓವರ್ ಆಸ್ತಿ ಪಂಚುಕುನು ವಾರು ರಕ್ಷಕುಲು ಗಾರು ರಾಮುಡೇ ರಕ್ಷಕುಂಡು ಕಪ್ಪೆ ಸರ್ಪದ ನೆರಳಲ್ಲಿ ಈರ್ಪಂತಿ ಎನಗಾಯಿತಯ್ಯ ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ ಕರ್ತೃ ಕೂಡಲ ಸಂಗಮ ದೇವ ಇದನ್ನು ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ ಪ್ರಭುವೇ ಕಪ್ಪೆ ಸರ್ಪದ ನೆರಳಲ್ಲಿ ಇರ್ಪಂತೆ ಆಯಿತಯ್ಯ ಚೆನ್ನಾಗಿ ನೆರಳಿದೆ ಅಂತೇಳಿ ಕಪ್ಪೆ ಬಂದು ಒಂದು ಕಡೆಗೆ ನಿಂತಿದೆ ಅಂತ ನೆರಳಿದೆ ಅಂತೇಳಿ ಆ ನೆರಳು ಯಾರು ಕೊಡ್ತಾ ಇದ್ದಾರೆ ಘಟಸರ್ಪ ಕೊಡ್ತಾ ಇದೆ ಕಪ್ಪೆನ್ ಬಿಡ್ತದ ನಾನೇನು ತಾತ್ಕಾಲಿಕವಾಗಿ ಸಂತೋಷವಾಗಿದ್ದೀನಿ ಅಂತೇಳಿ ಕಪ್ಪೆ ಭಾವಿಸ್ತೆ ಆದರೆ ಎಷ್ಟೊತ್ತಿರುತ್ತೆ ಅದ್ರ ನೊಂಗು ಬಿಡುತ್ತೆ ಆ ರೀತಿ ಈ ರೀತಿಯಾಗಿದೆ ಸಂಸಾರ ಪ್ರಭು ಕೂಡಲ ಸಂಗಮ ದೇವ ನನ್ನನ್ನು ರಕ್ಷಿಸು ಕಾಪಾಡು ದೇವರು ನಮ್ಮನ್ನು ಗೊಂಬೆಗಳನ್ನಾಗಿ ಮಾಡಿ ಜಗತ್ತಿಗೆ ಕಳಿಸ್ಯಾನೆ ಆ ಗೊಂಬೆಗೇನು ಕೊಟ್ಟಿದ್ದಾನೆ ಒಂದು ಕೀ ಕೊಟ್ಟಿದ್ದಾನೆ ಕೀ ಕೊಟ್ಟು ಜಗತ್ತಿನಲ್ಲಿ ಎಸೆದಿದ್ದಾನೆ ಎಷ್ಟು ತನಗ ಆಟ ಆಡ್ತೀವಿ ನಾವು ಆ ಕೀ ಇರುವವರೆಗೂ ನಮ್ಮ ಆಟ ನಡೀತದೆ ಕೀ ಮುಗಿದ ತಕ್ಷಣ ಮುಗಿದ ಕತೆ ಡಿಂಬದೊಳಗೆ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ನಿನಗೆ ಸಾವು ತಪ್ಪದು ಕೆಲವರಿಗೆ 90 ವರ್ಷ ಇರ್ಬೋದು ಕೆಲವರಿಗೆ 80, 70, 60, 50, 40, 30 ಹಿಂಗೆ ಕೀ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಆ ಟೈಮ್ವರೆಗೂ ಕೀ ಇದೆ ಆದ್ದರಿಂದ ಕುಣಿದಾಡ್ತಾ ಇದ್ದೀವಿ ಯಾರಿಗೆ ಯಾವಾಗ ಯಾವ ರೀತಿಯಲ್ಲಿ ಸಾವು ಬರುತ್ತೋ ಹೇಳೋಕ್ಕಾಗೋದಿಲ್ಲ ಇಷ್ಟೆಲ್ಲ ನೋಡಿದ್ರೂ ನಮಗೆ ವೈರಾಗ್ಯ ಬಂತ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವ್ಯಾ ಚೈನೀಸ್ ಫಿಲಾಸಫರ್ ಲಾವೋಟ್ಸೆ ಒಂದು ದಿನ ವೃಕ್ಷದ ಕೆಳಗೆ ಆಲೋಚನೆ ಮಾಡ್ತಾ ಕುಂತಿದ್ದಾನೆ ಮೇಲಿಂದ ಒಂದು ಒಣಗಿದ ಎಲೆ ಬಿತ್ತು ಕೆಳಗೆ ಅದನ್ನು ನೋಡ್ದ ತಕ್ಷಣ ವೈರಾಗ್ಯ ಬಂತು ಅದಕ್ಕೆ ಹಣ್ಣಾದ ಎಲೆ ಕೆಳಗೆ ಬಿತ್ತು ನಾನು ಎಂದಾದರೂ ಒಂದಿನ ಈ ರೀತಿಯಲ್ಲಿ ಬೆಳ್ಳೇಬೇಕಲ್ಲ ಅಶಾಶ್ವತ ಈ ಜೀವನ ಈ ವೈಭವ ಬೇಡ ಫಿಲಾಸಫರ್ ಆಗ್ಬಿಟ್ಟ ಬುದ್ಧ ಮಹಾರಾಜನ ಮಗ ಶುದ್ಧೋಧನನ ಮಗ ಆಡಂಬರ ಅಟ್ಟಹಾಸ ಭೋಗಭಾಗ್ಯಗಳೆಲ್ಲ ಇದ್ದಾವೆ ಅಕಸ್ಮಾತ್ತಾಗಿ ಹೆಣವನ್ನು ನೋಡ್ದ ನನಗೆ ಸಾವು ಬರುತ್ತೆ ಖಂಡಿತ ಬರುತ್ತಂದ ರಥವನ್ನು ಓಡಿಸುವ ಚೆನ್ನ ನೀನು ಸಾಯಲೇಬೇಕು ನಾನು ಸಾಯ್ತೀನಿ ಎಲ್ಲರೂ ಸಾಯ್ತಾರೆ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಲ್ಲ ಯಾರಿಗೂ ಸಾಧ್ಯವಿಲ್ಲ
ಮರಣ ನಿಶ್ಚಯ, ಅದು ಗ್ಯಾರಂಟಿ ಬರೇ ಬರುತ್ತೆ. ಬುದ್ಧನಿಗೆ ವೈರಾಗ್ಯ ಬಂತು, ಏನು ಮಾಡಲಿ, ಐಶ್ವರ್ಯ ತಗೊಂಡು ಆ ರಾಜನ ಪಟ್ಟ ಕಿರೀಟ ತಗೊಂಡು ಏನು ಮಾಡಲಿ, ನಾನು ಅತ್ಯಂತ ಸುಂದರಿಯಾದ ಹೆಂಡತಿಯನ್ನು ಕಟ್ಕೊಂಡು ಏನು ಮಾಡಲಿ, ಮಗನನ್ನು ಮುದ್ದಾಡಿ ಏನು ಮಾಡಲಿ, ಅಶಾಶ್ವತ ಇದು. ಭಗವದ್ಗೀತೆ ಹೇಳಿಬಿಟ್ಟಿದೆ, ಶಾಶ್ವತವಲ್ಲ ಇದು, ಜಗತ್ತಿನಲ್ಲಿ ಸುಖ ಇಲ್ಲ, ಇದಕ್ಕೆ ಕಾರಣ ಕಂಡಿಡಿಬೇಕು, ನಾನು ಕಂಡಿಡಿಬೇಕು. ಹೊರಟೇ ಹೋದ ಒಬ್ಬ ಜನ್ನನ್ ನೀರು ತರಲಿಕ್ಕೆ ಹೋಗ್ಯಾಳೆ, ಒಂದು ಕೊಡದಲ್ಲಿ ನೀರು ತಗೊಂಡು ಬಂದು ಆಕಸ್ಮಿಕವಾಗಿ ಕೆಳಗೆ ಬಿತ್ತು ಹೊಡೆದೋಯ್ತು. ಅದನ್ನು ನೋಡಿದ್ಲು, ಅದನ್ನು ವೈರಾಗ್ಯ ಬಂತು. ನನ್ನ ಜೀವನ ಇಷ್ಟೇ, ಯಾವತ್ತಾದರೂ ಈ ದೇಹ ಬೀಳಲೇಬೇಕು, ಹಾಳಾಗಲೇಬೇಕು. ಸಪರೇಷನ್ ಈಸ್ ಇನ್ನೆವಿಟಬಲ್, ದೋ ಇಟ್ ಈಸ್ ಪೇನ್ಫುಲ್. ಎಷ್ಟು ಅಶಾಶ್ವತವಾಗಿದೆ ಜೀವನ, ಶಾಶ್ವತವಾದಂಥದ್ದೇನಿದೆ ಅದರ ಬಗ್ಗೆ ಆಲೋಚನೆ ಮಾಡೋಣ. ಇಲ್ಲಿ ಜನರು ಎಷ್ಟು ಜನ ಎಲೆಗಳು ಬಿದ್ದಿದ್ದು ನೋಡಿಲ್ಲ, ಪ್ರತಿದಿನ ನೋಡ್ತಾರೆ ಬೇಸಾಯ ಮಾಡೋರು. ವೈರಾಗ್ಯ ಬಂದ್ಬಿಡ್ತಾ, ಎಷ್ಟು ಜನ ಸಾಯೋದು ನೋಡಿಲ್ಲ, ವೈರಾಗ್ಯ ಬಂದ್ಬಿಡ್ತಾ, ಮಡಿಕೆ ಹೊಡೆಯೋದು ಎಷ್ಟು ಜನ ನೋಡಿಲ್ಲ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಸಾವಿನ ಬಗ್ಗೆ ಆಲೋಚನೆ ಮಾಡಿರಿ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಇದರ ಬಗ್ಗೆ ಗೀತಾಚಾರ್ಯನ ಹೇಳ್ತಾನೆ. ಪ್ರತಿದಿನ ಆಲೋಚನೆ ಮಾಡಿ ಇದರ ಬಗ್ಗೆ, ಜನ್ಮ ಮೃತ್ಯು ಜರ ಬೇನೆ ದುಃಖ ದೋಷಾನುದರ್ಶನ, ಎಲ್ಲ ದುಃಖವನ್ನು ನೀಡ್ತಾರೆ. ಜನ್ಮ ದುಃಖಂ ಜರಾ ದುಃಖಂ ಮರಣವೂ ದುಃಖವೇ, ಇದರ ಬಗ್ಗೆ ಆಲೋಚನೆ ಮಾಡು ಆಲೋಚನೆ ಮಾಡು, ವೈರಾಗ್ಯ ಬಂದ್ಬಿಡ್ತತೆ. ಸಾಯೋದು ನೋಡ್ತಾ ಇದ್ದೀವಿ, ಯಾರಿಗಾದ್ರೂ ಬಂತ? ಕೋಟಾದೀಶ್ವರ ಸತ್ತ, ಕೋಟಾದೀಶ್ವರನ್ ಸತ್ತ, ಏನ್ ಜನ ಬಂದ್ರು, ಪೊಲಿಟಿಷಿಯನ್ಸ್ ಬಂದರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಬಂದರು, ಅವ್ರು ಬಂದರು, ಇವ್ರು ಬಂದರು, ಹೂನಾರ್ ಹಾಕಿದ್ದಾಕಿದ್ದೇ ಶೋಕ ಸಂದೇಶಗಳು ಕಳಿಸಿದ್ದೆ ಆ ಪೇಪರ್ನಲ್ಲಿ, ಆ ಟಿವಿಗಳಲ್ಲಿ ಅವನ ಬಗ್ಗೆ ಹೇಳಿದ್ದು. ಒಬ್ಬ ಮಗ ಇಂಗ್ಲೆಂಡ್ನಲ್ಲೇದಾನೆ, ಒಬ್ಬ ಮಗ ಅಮೆರಿಕಾದಲ್ಲೇದಾನೆ, ಅವ್ರು ಬರೋಕ್ಕೆ 3 ದಿನ ಆಗುತ್ತೆ. ಆ ಹೆಣ ಹಾಗೆ ಇಟ್ಟರು, ಏನು ಸುಗಂಧ ದ್ರವ್ಯಗಳು ಹಾಕಿದ್ರು ಹಾಗೆ ಇಟ್ಟರು. 3 ದಿನ ಶೋಕ ಸಂದೇಶಗಳು, ಅಳೋರು ಅಳ್ತಾ ಇದ್ದಾರೆ, ಅರೇಂಜ್ಮೆಂಟ್ಸ್ ಮಾಡೋರು ಮಾಡ್ತಾ ಇದ್ದಾರೆ. ಅವನು ಏನು ವಿಗ್ರಹ ಕೆತ್ತನೆಗಳು ಮಾಡಿಸಿದ್ರು, ಅವನ ಬಗ್ಗೆ ಪಾಂಪ್ಲೆಟ್ಸ್ ಹೊಡಿಸಿದ್ರು, ಅದ್ಧೂರಿಯಿಂದ ಅವನ ಶವಯಾತ್ರೆ ನಡೀತು. ಬಹಳ ಗ್ರ್ಯಾಂಡ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳು ಅಳ್ತಾ ಇದ್ದಾರೆ, ಇವೋ ಬಿಟ್ಟು ಹೋಗ್ಬಿಟ್ಟಲ್ಲ, ಎಷ್ಟು ಚೆನ್ನಾಗಿತ್ತು, ಹಂಗೆ ಹಿಂಗೆ ಏನು ಆಯ್ತು. ಗಂಧಂತ ಗಂಧದ ಕಟ್ಟಿಗೆ ತಂದರು, ಎಲ್ಲ ರೆಡಿ ಮಾಡಿದ್ರು, ಹೆಣ ಅದ್ರ ಮೇಲೆ ಇಟ್ಟರು. ಇನ್ನು ಹಿರಿಯ ಮಗ ಬಂದ, ಬೆಂಕಿ ಹಚ್ಚಬೇಕು, ಎಲ್ಲ ರೆಡಿ ಮಾಡಿದ್ದಾರೆ. ಅದೇನು 3 ಸುತ್ತಿದ ಹಾಕಿದ, ರೆಡಿಯಾಗಿ ಬೆಂಕಿ ಹಚ್ಚಬೇಕು, ಎಲ್ಲರುಗಳು ಅಂತ ಅಳ್ತಾ ಇದ್ದಾರೆ. ತಕ್ಷಣ ಹೆಣ ಎದ್ದು ಕುಂತಿರ್ತ, ಎಲ್ಲರಿಗೂ ಆಶ್ಚರ್ಯವಾಯಿತು, ಆನಂದವೂ ಆಯಿತು. ಹಬ್ಬ ಮತ್ತೆ ಬದುಕಿದ್ನಲ್ಲ, ಇನ್ನು ಇವನು ಆಯುಷ್ ಇದೆ, ಆದ್ದರಿಂದ ಅಲ್ಲಿ ಸ್ವರ್ಗದಲ್ಲಿ ಅವನಿಗೆ ಪರ್ಮಿಷನ್ ಕೊಡಲಿಲ್ಲ, ವಾಪಸ್ ಕಳಿಸ್ಯಾರ ಇವನ್ನ. ಎಲ್ಲರ ಕಡೆಗೆ ನೋಡ್ತಾ ಇದ್ದಾನೆ, ಬಹಳ ಸಂತೋಷವಾಗಿ ಮತ್ತೆ ವಾಪಸ್ ತಗೊಂಡು ಬಂದರು. ಮತ್ತೆ ಬೆಡ್ ಮೇಲೆ ಮಲಗಿಸಿದ್ರು, ಡಾಕ್ಟರ್ಸ್ ಕರೆಸಿದ್ರು, ಟ್ರೀಟ್ಮೆಂಟ್ ಕೊಡಿಸಿದ್ರೆ, ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಮತ್ತೆ 1 ವಾರ ಸುಮ್ಮನೆ ನೋಡ್ತಾ ಇದ್ದಾನೆ. 1 ವಾರ ಆದ್ಮೇಲೆ ಮತ್ತೆ ಸತ್ತ. ಡಾಕ್ಟರ್ಸ್ ಬಂದರು, ಎಲ್ಲರು ಮತ್ತೆ ಕೈ ನೋಡಿದ್ರು, ಎಲ್ಲ ಔಟ್ ಅಂದರು. ಮತ್ತೆಲ್ಲರೂ ಈ ಟೆಲಿಗ್ರಾಮ್ಗಳು ಫೋನ್ಗಳು ಎಲ್ಲರೂ ಮಾಡಿದ್ರು. ಮತ್ತೆ 1 ವಾರ ಆಯ್ತಲ್ಲ ಹೋಗಿ ಬಂದು, ಮತ್ತೆ ಸತ್ತಾನೀತ ಅಂತೇಳಿ ಅವಾಗ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡ್ತು. 50% ಜನನೇ ಬರಲಿಲ್ಲ, ಅಳೋರೇ ಇಲ್ಲ ಅಲ್ಲಿ, ಬಲವಂತವಾಗಿ ಅಳಿಸ್ಬೇಕಾಯ್ತು. ಮನೆಗೆ ಹೆಂಡ್ತಿನೇ ಹೇಳ್ತಾ ಇಲ್ಲ, ಮಕ್ಕಳು ಹೇಳ್ತಾ ಇಲ್ಲ, ಡೆಕೋರೇಷನ್ ಇಲ್ಲ, ಏನೋ ತಕ್ಕ ಮಟ್ಟಿಗೆ ಶವಯಾತ್ರೆಗೆ ಅಲಂಕಾರ ಮಾಡಿದ್ರು, ಏನನ್ನು ಮಲಸಿರು ತಗೊಂಡು ಹೋದ್ರು, ಗಂಧದ ಕಟ್ಟಿಗೆಲ್ಲ ಬೇರೆ ಕಟ್ಟಿಗೆನೂ ಸೇರಿಸಿದ್ರಿಂದ ಮತ್ತೆ ಅದ್ರ ಮೇಲೆ ಇಟ್ಟರು. ಮಗ ಮತ್ತೆ ಸುಡಾಕೆ ಬಂದ, ಮತ್ತೆ ಎದ್ದು ಕುಂತವನು. ಈ ಸಾರಿ ಆಶ್ಚರ್ಯವಾಯ್ತೇನೋ, ಆನಂದವಾಗಲಿಲ್ಲ ಯಾರಿಗೂ, ಮತ್ತೆ ಬದುಕಿದ್ನಲ್ಲ. ಇನ್ನು ವಿಧಿ ಇಲ್ಲ, ಮತ್ತೆ ವಾಪಸ್ ತಗೊಂಡೋದ್ರು. ಮತ್ತೆ ಇಂಜೆಕ್ಷನ್ಗಳು ಟ್ಯಾಬ್ಲೆಟ್ಸ್ ಅದು ಇದು ತಿನ್ನಿಸಿದ್ರು ಮಾಡಿದ್ರು. ಮತ್ತೆ ನೋಡ್ತಾ ಇದ್ದಾನೆ, ಹಿಂಗೆ ನೋಡ್ತಾನೆ ಹಿಂಗೆ ನೋಡ್ತಾನೆ. ಅಲ್ಲಿ ನೋಡ್ಕೊಳ್ಳೋರಿಲ್ಲ, ಅವರೇ ಕೆಲಸ ಮಾಡೋರು. ಅವರು ಸ್ವಲ್ಪ ಟೈಮ್ ಸರಿಗೆ ಹೋಗಿ ಇಂಜೆಕ್ಷನ್ ಕೊಡಬೇಕು, ಟ್ಯಾಬ್ಲೆಟ್ಸ್ ಕೊಡಬೇಕು. ಹೆಂಡ್ತಿನೂ ಹೋಗ್ತಾ ಇಲ್ಲ. ಭಾರ್ಯಾಯು ಭಯಪಡಿ ದೂರಮು ಪೋವು ನನ್ನ, ರೆಂಡು ಸಾರ್ಲು ಸಚಿನ ಆಳುಗಳಿಗೆ ಕಳಿಸಿದ್ರು, ಹೋಗಿ ಹೋಗಿ ಸ್ವಲ್ಪ ಔಷಧ ಕುಡಿಸೋಗ್ರಿ, ಇಂಜೆಕ್ಷನ್ ಮಾಡಿಸೋಗ್ರಿ ಅಂತ. ಬೆಳಗ್ಗೆ ಹಾಲು ಕೊಡೋನು ಬಂದ, ನೋಡ್ದ ಯಾರು ಕೆಲಸದಾಗ ಅವರೋ ಇದ್ದಾರೆ. ಆ ಯಜಮಾನ್ ಹೆಂಗಿದಾನಂತ ಇನ್ನಕ್ಕೆ ನೋಡ್ದ, ಶಬ್ದ ಇಲ್ಲ, ಕಣ್ಣು ಮುಚ್ಚಿದ್ದಾನೆ. ಬಂದು ನೋಡ್ದ, ಮತ್ತೆ ಮೂರನೇ ವಾರ ಔಟ್. ಅವ್ ಬಂದು ಆ ಯಜಮಾನ್ ಹೆಂಡತಿ ಹತ್ರ ಹೇಳ್ತಾ ಇದ್ದಾನೆ, ಅಮ್ಮವ್ರೆ ಅಮ್ಮವ್ರೆ ಮತ್ತೆ ಯಜಮಾನ್ ಸತ್ತೋಗ್ಯಾರೆ, ಅಯ್ಯೋ ಯಾವಾಗ ಇದ್ದಿದ್ದೆ ಬಿಡು ಅಂದ್ ಹೆಂಡತಿ. ಮಕ್ಕಳು ಬಂದರು, ಸ್ವಾಮಿ ಸ್ವಾಮಿ ನಿಮ್ಮ ತಂದೆಯವ್ರು ತೀರ್ಕೊಂಡೋಗ್ಯಾರೆ. ಏ ಇರಲಿ ಬಿಡು, ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಐತಿ, ಅರ್ಜೆಂಟ್ ಮೀಟಿಂಗ್ ಇದೆ. ಸಾಯ್ತಾನೆ ಮತ್ತೆ ಬದುಕ್ತಾನೆ ಬಿಡಿ. ಇನ್ನು ಮನೆಯಾಗ ಇರ್ತಕ್ಕಂಥ ಸೇವಕರೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು, ಶವಯಾತ್ರೆ ಪ್ರಾರಂಭವಾಯಿತು. 20 ಜನನೂ ಇಲ್ಲ, ಸಾವಿರಾರು ಜನ ಫಸ್ಟ್ ಟೈಮು. ಭಾಳ ಖುಷಿ ಆಯ್ತು ಪಾಪ. ಇದು ಮೂರನೇ ಸರಿ ಸತ್ರೆ 20 ಜನ ಕೂಡ ಇಲ್ಲ. ಹೆಂಡತಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಅವರು ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಬಂದರು. ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಮಕ್ಕಳು ಅಲ್ಲಿಗೆ ಬಂದರು. ಮಲ್ಲಿಗೆ ಸರ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಹೇಳ್ತಾನೆ ಅಂತ. ಇನ್ನು ಸಂಪ್ರದಾಯದ ಪ್ರಕಾರ ಬೆಂಕಿ ಹಚ್ಚಬೇಕು. ದೊಡ್ಡ ಮಗ ಬೆಂಕಿ ಹಚ್ಚಿದ, ಮತ್ತೆ ಹೇಳ್ತಾನೆ ಅಂತ ನೋಡಲಿಲ್ಲ, ಹೇಳಲಿಲ್ಲ. ಅಬ್ಬಾ ಸಂತೋಷ ಆಗ್ಬಿಡ್ತು ಎಲ್ಲರಿಗೆ, ಪೀಡೆ ತೊಲಗಿತ್ತು ಅಂದ್ರೆ ಎಲ್ಲರು. ಇಷ್ಟೋ ವರ್ಷಗಳಿಂದ ಕೆಲಸ ಮಾಡಿ ಹೆಂಡತಿ ಮಕ್ಕಳ ಸಲುವಾಗಿ ಎಷ್ಟೋ ತ್ಯಾಗ ಮಾಡಿ ಹಣ ಸಂಪಾದನೆ ಮಾಡಿ ಅವರ ಆನಂದ ಸಲುವಾಗಿ ಆನಂದದ ಸಲುವಾಗಿ ಎಷ್ಟಿಷ್ಟು ತ್ಯಾಗ ಮಾಡಿದ ವ್ಯಕ್ತಿಗೆ ಕೊನೆಗೆ ಬೆಲೆ ಪೀಡೆ ತೊಲಗಿತು. ಹೆಂಡತಿ ಮಕ್ಕಳು ಕೊಡ್ತಕ್ಕಂಥ ಸನ್ಮಾನದ ಮಾತುಗಳು ನೋಡಿ, ಪೀಡೆ ತೊಲಗಿತು. ಯಾರಿಗೆ ಯಾರಿಲ್ಲ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ಯಾರಿಗೆ ಯಾರಿಲ್ಲ, ಇನ್ನೊಬ್ಬನೇ ಬಂದು ಒಬ್ಬನೇ ಹೊರಡ್ತಿ, ಇದೆಲ್ಲ ನಾಟಕ. ಈ ಪ್ರೀತಿ ವಿಶ್ವಾಸ ಇರಲಿ ಬೇಡ ಅಂತ ಹೇಳೋದಿಲ್ಲ, ವೈರಾಗ್ಯ ಭಾವನೆಯಿಂದ ಆ ಪ್ರೀತಿ ಆ ವಿಶ್ವಾಸ ಅದನ್ನು ಅರ್ಥ ಮಾಡಿಕೊಂಡು ಬಳಸ್ಕೊ. ಪ್ರತಿಯೊಬ್ಬರೂ ತಮ್ಮ ಅಹಂಕಾರದಲ್ಲಿ ಮೆರಿತಾ ಇದ್ದೀವಿ ನಾವು. ನಾನೊಬ್ಬ ಸ್ವಾಮಿ, ನಾನೊಬ್ಬ ದೊಡ್ಡ ಕೋಟಾಧೀಶ್ವರನು, ನಾನು ದೊಡ್ಡ ರಾಜಕಾರಣಿ, ಇದು ಸುತ್ತು ಒಂದು ಅಹಂಕಾರದ ಮಧ್ಯದಲ್ಲಿ ನಾವಿದ್ದೀವಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ನಮ್ಮನ್ನು ಮೃತ್ಯು ಮಾತ್ರ ಬಿಡಲ್ಲ, ಮೃತ್ಯುವಿಗೆ ದಯೆ ಇಲ್ಲ, ಕನಿಕರವಿಲ್ಲ. ಯಾರೋ ನೋಬಲ್ ಪ್ರೈಸ್ ತಗೊಂಡಿದ್ದಾನೆ ಪಾಪ ಇವನು, ಬಹಳ ಕಷ್ಟಪಟ್ಟು, ಆದ್ದರಿಂದ ಒಂದು ವಾರ ಇವನು ಇರಲಿ ಬಿಡು ಜಗತ್ತಿನಲ್ಲಿ ಅಂತ ಹೇಳಿ ಮೃತ್ಯು ಯಾವ ಕರುಣೆ ತೋರಿಸಲ್ಲ. ಆ ಟೈಮ್ ಬಂದರೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಇವನು ದೊಡ್ಡ ಚಿತ್ರಕಾರ, ಇವನ ಚಿತ್ರಗಳು ದೇಶ ವಿದೇಶದಲ್ಲೆಲ್ಲ ಹೆಸರುವಾಸಿ ಆಗಿಬಿಟ್ಟಿದ್ದಾವೆ. ಆದ್ದರಿಂದ ಒಂದು ವರ್ಷ ಇವನು ಬಿಡೋಣ ಅಂತ ಇಬ್ಬರು, ಮೃತ್ಯು ಬಿಡಲ್ಲ. ದೊಡ್ಡ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಇವನು ಬಿಡೋಣ, ಬಿಡೋದಿಲ್ಲ ಮೃತ್ಯು. ಇವನು ದೈವಾಂಶ ಸಂಭೂತ, ಇವನು ಜಗದ್ಗುರು, ಇವನು ಇವನು ಇರಬೇಕು ಇನ್ನೊಂದು 10 ವರ್ಷ ಅಂತ ಯಾವ ಮುಲಾಜಿಲ್ಲ ಮೃತ್ಯುವಿಗೆ. ಇವನು ದೊಡ್ಡ ಕ್ರಿಕೆಟ್ ಪ್ಲೇಯರು, ಕ್ರಿಕೆಟ್ ಬಹಳ ಚೆನ್ನಾಗಿ ಆಡ್ತಾನೆ ಇವನು. ಇವನು ಅಗತ್ಯ ಇದೆ, ಇವನು ಅವಸರವಿದೆ ಈ ದೇಶಕ್ಕೆ ಅಂತೇಳಿ ಮೃತ್ಯು ಯಾವ ಮುಲಾಜಿ ನೋಡಲ್ಲ. ಇವನು ದೊಡ್ಡ ಮೇರು ನಟ, ಇವನು ಚೆನ್ನಾಗಿ ಆಕ್ಷನ್ ಮಾಡ್ತಾನೆ ಸಿನಿಮಾಗಳಲ್ಲಿ, ಎಷ್ಟೋ ಹೆಸರುವಾಸಿ ಆಗಿದ್ದಾನೆ, ಇವನು ಇನ್ನೊಂದು 20 ವರ್ಷ ಇಡೋಣ ಅಂತೇಳಿ ಮೃತ್ಯು ಇಡೋದಿಲ್ಲ ಅವನ. ಇವಳ ಮೂಗು, ಇವಳ ಆಕಾರ, ಇವಳ ಸೌಂದರ್ಯ ಬಹಳ ಚೆನ್ನಾಗಿದೆ, ವಿಶ್ವ ಸುಂದರಿ ಆಗಿಬಿಟ್ಟಿದ್ದಾಳೆ, ಎಷ್ಟು ಪ್ರೈಸ್ಗಳು ತಗೊಂಡ್ಬಿಟ್ಟಿದ್ದಾಳೆ, ಈ ರೂಪವನ್ನು ಹಾಳು ಮಾಡಬಾರದು, ಇನ್ನೂ ಒಂದು 10 ವರ್ಷ ಇಡಲಿ ಅಂತೇಳಿ ಮೃತ್ಯು ನೋಡಲ್ಲ. ಇವನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಇದು, ಇವನಿಂದ ಜನಕ್ಕೆ ಎಷ್ಟೋ ಉಪಕಾರವಿದೆ, ಈ ದೇಶಕ್ಕೆ ಉಪಕಾರ ಇದೆ ಅಂತೇಳಿ ಬಿಸ್ನೆಸ್ ಮ್ಯಾಗ್ ವೈಟ್ ಎಲಿಫೆಂಟ್ಸ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಮೃತ್ಯು ಮುಲಾಜ್ ನೋಡಲ್ಲ. ಆಯಾ ಟೈಮ್ ಬಂದಲ್ಲ ಅವ್ರು ಹೊರಡಲೇಬೇಕು. ಯಾವ ರೀತಿಯಲ್ಲಿ ಮೃತ್ಯು ಬರುತ್ತೋ, ಎಲ್ಲಿ ಬರುತ್ತೋ, ಹೇಗೆ ಬರುತ್ತೋ, ಪಾಂಚಭೌತಿಕ ದುರ್ಭರಮೈನ ಕಾಯಂಬಿದೆಪ್ಪುಡೋ ಬಿಡುಚುಟ ಎರಕಲಿದು ಶತವರ್ಷಮುಲ ದಾಕ ಮಿತಮು ಚೆಪ್ಪಿರಿ ಗಾನಿ ನಮ್ಮರಾದ ಮಾಟ ನೆಮ್ಮ ನಮನ. ಬಾಲ್ಯಮಂದೋ ಮಂಚಿ ಪ್ರಾಯಮಂದೋ ಮುದಿಮೆಯಂದೋ ಲೇಖ ಮುಸಲಿಯಂದೋ ಊರನು ಅಡವಿನು ಉದಕ ಮಧ್ಯಮುನನು ಎಪ್ಪುಡೋ ಬಿಡುಚುಟ ಈ ಕ್ಷಣ ಮರಣಮೇ ನಿಶ್ಚಯಂ. ಬುದ್ಧಿವಂತುಡೇನ ದೇಹ ಮುನ್ನಂತಲೋ ಮೆಮ್ಮು ತಿಳಿಯವಲಯ. ಬಜಾರ್ಗೆ ಹೋಗ್ತಾ ಇರ್ತೀವಿ ನೀನು, ಒಂದು ಆಟೋನಲ್ಲಿ ಬಂದು ಡ್ಯಾಶ್ ಹೊಡೆಯುತ್ತೆ, ಬಿದ್ದ ಎದ್ದ. ಮದುವೆಗೆಲ್ಲ ಏರ್ಪಾಟ್ ಮಾಡ್ಕೊಂಡಿರ್ತೀರಿ, ಲಗ್ನ ಪತ್ರಗಳು ಹಂಚಕ್ಕೆ ಹೋಗ್ತೀರಿ ಬಹಳ ಸಂತೋಷವಾಗಿ, ಕಾರ್ನಲ್ಲಿ ಹೋಗ್ತಾ ಇದ್ದೀರಿ, ಎದುರಿಗೆ ಒಂದೊಂದು ಲಾರಿ ಹೊಡಿತು, ಬಿದ್ದ ಎದ್ದ. ಹೆಂಡತಿಗೆ ಹೇಳೋಗಾಗತ್ತೆ, ಮಕ್ಕಳಿಗೆ ಹೇಳು ಹೋಗ್ಲಿಕ್ಕಾಗತ್ತೆ? ಅನಿತ್ಯಾನಿ ಶರೀರಾಣಿ, ಈ ಶರೀರ ಅನಿತ್ಯ ಇದು. ವಿಭವೋ ನೈವ ಶಾಶ್ವತ, ಈ ವೈಭವೆಲ್ಲ ಶಾಶ್ವತವಲ್ಲ. ಅಹಂಕಾರದಿಂದ ಮೆರೆಯಬೇಡ್ರಿ. ನಾನೊಬ್ಬ ದೊಡ್ಡ ಡಾಕ್ಟರ್, ನಾನೊಬ್ಬ ದೊಡ್ಡ ಕಲೆಕ್ಟರ್, ನಾನೊಬ್ಬ ದೊಡ್ಡ ಲಾಯರ್, ನಾನು ದೊಡ್ಡ ಇಂಜಿನಿಯರ್ ಸ್ವಾಮಿ, ಈ ಅಹಂಕಾರದ ಸುತ್ತ ಮೆರೆಯಬೇಡ್ರಿ. ನನಗೇನೋ ದೇವರ ಅವಕಾಶ ಕೊಟ್ಟಾನೆ ಸೇವೆ ಮಾಡಲಿಕ್ಕೆ, ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದೀನಿ ನಾನು. ಈ ಭಾವನೆ ಬೆಳೆಸ್ಕೊಳ್ಬೇಕು. ನಾನೊಬ್ಬ ಗುರು, 4 ಜನಕ್ಕೆ ಒಳ್ಳೆ ಮಾರ್ಗವನ್ನು ತೋರಿಸ್ತೀನಿ, ನನ್ನ ಧರ್ಮ ಅದು. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನಗೆ ಅವಕಾಶ ಕೊಟ್ಟಿದ್ದಾನೆ, 4 ದುಡ್ಡು ಸಂಪಾದನೆ ಮಾಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಬಡವರಿಗೆ ಬಗ್ಗರಿಗೆ ಒಳ್ಳೆ ಕೆಲಸಗಳು ದಾನ ಮಾಡ್ತೀನಿ. ನಂದೇನಿಲ್ಲ, ಶಿವ ಕೊಟ್ಟಿದ್ದಾನೆ, ಪರಮಾತ್ಮ ಕೊಟ್ಟಿದ್ದಾನೆ, ಎಲ್ಲ ಶಿವಂದೇ. ಒಬ್ಬ ಚೀಫ್ ಮಿನಿಸ್ಟರ್, ನನ್ನ ಟೈಮ್ 5 ವರ್ಷಗಳು, 5 ವರ್ಷದಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು ಮಾಡ್ತೀನಿ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ. ಅಧಿಕಾರಿ ಹಿಂದಿರ್ಬೋದು, ನಾಳೆ ಹೋಗ್ಬೋದು. ಈ ಭಾವನೆ ನಾವು ಬೆಳೆಸ್ಕೊಳ್ಬೇಕು. ಅದಿಲ್ಲ ಅಂತಂದರೆ ಅಹಂಕಾರ ಆ ಸ್ಥಳದಲ್ಲಿ ಸೇರಿಕೊಳ್ಳುತ್ತೆ. ಅದು ಐ ಆಮ್ ಸಮಥಿಂಗ್, ಐ ಆಮ್ ಸಮಥಿಂಗ್, ವಿ ಆರ್ ಆಲ್ ನಥಿಂಗ್, ವಿ ಆರ್ ಆಲ್ ನಥಿಂಗ್, ಎವ್ರಿಥಿಂಗ್ ಈಸ್ ಗಾಡ್, ವಿ ಆರ್ ಆಲ್ ನಥಿಂಗ್, ವಿ ಆರ್ ಆಲ್ ನಾನ್ ಎಂಟಿಟೀಸ್, ಗಾಡ್ ಈಸ್ ದಿ ಓನ್ಲಿ ರಿಯಲ್ ಎಂಟಿಟಿ. ಪರಮಾತ್ಮನೇ ಸರ್ವಸ್ವ, ಪರಮಾತ್ಮನೇ ಎಲ್ಲ, ನಾವೇನೂ ಇಲ್ಲ. ಈ ಭಾವನೆ ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು. ಏನೇ ಪರಮಾತ್ಮ ಕೊಟ್ಟರು ಅವನಿಚ್ಛೆಯಂತೆ ನಡೀತಾ ಇದೆ, ಅವನ ದಯೆ ಅವನ ಕರುಣೆ. ಈ ಭಾವನೆಗಳು ಬೆಳೆಸ್ಕೋಬೇಕು. ಯಾರಿಗೂ ಮೃತ್ಯು ಬಿಡಲ್ಲ. ಯಾವಾಗ ಬರುತ್ತೋ ಮೃತ್ಯು, ಯಾವ ರೂಪದಲ್ಲಿ ಬರುತ್ತೋ? ಒಬ್ಬನ ಆಕಸ್ಮಿಕವಾಗಿ ಸತ್ತ, ಹೆಣ ತಗೊಂಡು ಹೋಗ್ತಾ ಇದ್ದಾರೆ, ಹಿಂದೆ ಜನ ಬರ್ತಾ ಇದ್ದಾರೆ, ಇಬ್ಬರು ಮಾತಾಡ್ತಾ ಇದ್ದಾರೆ, ಅಯ್ಯೋ ಹೆಂಡತಿ ಮಕ್ಕಳನ್ನೆಲ್ಲ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ ನೋಡು ಪಾಪ, ಅವ್ರ ಗತಿ ಏನು, ಅವ್ರ ಸ್ಥಿತಿ ಏನು ಅಂತೇಳಿ ಇಬ್ಬರು ಮಾತಾಡ್ಕೊಂತೂ ಹೋಗ್ತಾ ಇದ್ದಾರೆ. ಮತ್ತು ಅದರಲ್ಲಿ ನಡೆ ನಡುವೆ ಬಿಸ್ನೆಸ್ ವಿಷಯಗಳು ಮಾತಾಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಗಳು ನಡೀತಾ ಇದ್ದಾವೆ, ಅವನಿಗೆ ಊತ ಹಾಕಿದರು, ಎಲ್ಲ ಕಾರ್ಯಗಳು ಮುಗಿಸ್ಕೊಂಡು ಬಂದರು. ಎಷ್ಟು ಜಂಬದಿಂದ ಇವನು ಮಾತಾಡ್ದ, ಮನೆಗೆ ಬಂದ, 12 ಗಂಟೆಗೆ ಅವನಿಗೇನೋ ಎದೆಯಲ್ಲಿ ನೋವು ಬಂತು, ಬೆಳಗಿನ ಜಾವ 4 ಗಂಟೆಗೆ ಸತ್ತ. ಮಾರನೇ ದಿನ ಅದೇ ಟೈಮ್ಗೆ ಅವನ ಪಕ್ಕದಲ್ಲಿ ಇವನ್ನ ಹೊಳಿದ್ರು. ಒಂದು ದಿವಸ ಮುಂಚೆ ಏನೇನೋ ಮಾತಾಡ್ದ, ಸಂಸಾರನ ಇದು ಮಾಡೋದ ಅದು ಮಾಡೋದ, ಪಾಪ ಅವ್ರ ಗತಿ ಏನೋ, ಅವ್ರ ಸ್ಥಿತಿ ಏನೋ, ಇವನ ಬಗ್ಗೆ ಇನ್ನೊಬ್ಬನು ಅಂತಾನು. ನಿನ್ನೆ ಮಾತಾಡ್ದ, ಇವತ್ತು ಅದೇ ಟೈಮ್ಗೆ ಅವನ ಹೆಣ ಅಲ್ಲೇ ಹೂತಾಕಿದ್ರು. ಅಹಂಕಾರ ಬೇಡ. ನೀನು ಎಷ್ಟೇ ದೊಡ್ಡವನಾಗಿರು, ನಮ್ಮೆಲ್ಲರಿಗಿಂತಲೂ ದೊಡ್ಡವನು ಪರಮಾತ್ಮ ಇದ್ದಾನೆ, ಅವನ ಮುಂದೆ ವಿ ಆರ್ ನಥಿಂಗ್. ಈ ಭಾವನೆ ಬೆಳೆಸ್ಕೊಳ್ಳಿ. ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ಹಣವಂತರಾಗಿರ್ಬೋದು, ಎಷ್ಟೇ ಅಧಿಕಾರ ಸಂಪಾದನೆ ಮಾಡಿರ್ಬೋದು, ಎಲ್ಲ ದೇವರ ಕೊಡುಗೆ ಇದು. ಅವನು ದಯಪಾಲಿಸಿದ್ದಾನೆ, ಅವನಿಗೆ ಯಾಕೋ ನನ್ನ ಮೇಲೆ ಕರುಣೆ ಬಂದಿದ್ದೆ, ಇಷ್ಟೊಂದು ಕೊಟ್ಟಿದ್ದಾನೆ ಅಷ್ಟೇ. ಅವನು ಯಾವಾಗ ಕೊಡ್ತಾನೋ ಯಾವಾಗ ಕಸ್ಕೊಂತಾನೋ ಹೇಳಲಿಕ್ಕಾಗೋದಲ್ಲ. ಸುಖಮೇ ದುಃಖಮೇ ಮೇರೆ ಭಗವಾನ್ ತೇರಿ ಇಚ್ಛಾ ಪೂರತೋ. ಸುಖ ಬರಲಿ ದುಃಖ ಬರಲಿ ಪರಮಾತ್ಮನೇ ನಿನ್ನ ಇಚ್ಛೆಂತೆ ನಡೆಯುತ್ತೆ. ಸುಖಮೇ ದುಃಖಮೇ ಮೇರೆ ಭಗವಾನ್ ತೇರಿ ಇಚ್ಛಾ ಪೂರತೋ. ಅದೇ ಜೀಸಸ್ ಕ್ರೈಸ್ತ ಕೊನೆಯಲ್ಲಿ ಏನ್ ಹೇಳ್ದ, ಅವನಿಗೆ ಶಿಲುಬೆ ಏರ್ಸಿ ಚಿತ್ರಹಿಂಸೆ ಕೊಡುವ ಸಂದರ್ಭದಲ್ಲಿ ಏನ್ ಹೇಳ್ದ ಅವನು, ಪರಮಾತ್ಮನ ಏನ್ ತಪ್ಪು ಮಾಡಿದ್ದೆ ನನಗೆ ಈ ಶಿಕ್ಷೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ಏನಿದೆ ನನಗೆ. ತಕ್ಷಣ ಪರಮಾತ್ಮನೇ ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು, ದೈ ವಿಲ್ ಬಿ ಡನ್, ನಿನ್ನ ಇಚ್ಛೆನೇ ನೆರವೇರಬೇಕು, ಈ ರೀತಿಯಲ್ಲಿ ಸಾವನ್ನಪ್ಪಬೇಕು, ನಿನ್ನ ಇಚ್ಛೆ ಇದೆ ಇದೆ, ನೀನು ಏನು ಮಾಡಿದ್ರು ನಾನು ಒಳಿತಿಗಾಗಿ ಮಾಡ್ತಾ ಇದ್ದೀ, ಮಾನ ಅವಮಾನ ನಿಂದೆ ನಿಷ್ಠುರ ಕೀರ್ತಿ ಅಪಕೀರ್ತಿ ಏನು ಬಂದರು ನನ್ನ ನಿನ್ನ ಇಚ್ಛೆ ಅದು. ಐ ಆಮ್ ಸಾರಿ, ದೈ ವಿಲ್ ಬಿ ಡನ್. ತಕ್ಷಣ ಜೀಸಸ್ ಬಿಕೇಮ್ ಕ್ರೈಸ್ಟ್, ಜೀಸಸ್ ಕ್ರೈಸ್ತ ಇಡೀ ಜಗತ್ತಿಗೆ ಹೆಸರುವಾಸಿ ಆಗ್ಬಿಡ್ತು. ಅದೊಂದು ಶಬ್ದ ಬಾಯಿಂದ ಬಂತು ನೋಡಿ, ದೈ ವಿಲ್ ಬಿ ಡನ್. ಆ ಭಾವ ನಮ್ಮಲ್ಲೇ ಬೆಳೀಬೇಕು, ಲಾಭ ಬರಲಿ ನಷ್ಟ ಬರಲಿ ಪರಮಾತ್ಮ ನಿನ್ನಿಚ್ಛೆ, ನಿನ್ನ ನಡೆಸ್ತಾ ಇದ್ದೀಯ. ಶಂಕರರು ಮೊದಲನೇ ಪಾದದಲ್ಲಿ ಇದೇ ಹೇಳ್ತಾ ಇದ್ದಾರೆ, ನಳಿನೀ ದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ. ಆ ಕಮಲದ ಎಲೆಯ ಮೇಲಿರ್ತಕ್ಕಂತ ಬಿಂದು ನೀರಿದೆಯಲ್ಲ, ಥಳ ಥಳ ಮೆರಿತಾ ಇದೆ, ಅದು ಎಷ್ಟೊತ್ತಿರುತ್ತದೆ, ಸ್ವಲ್ಪ ಗಾಳಿ ಬೀಸಿದ್ರಾಯ್ತು ಬಿದ್ದೋಗ್ಬಿಡ್ತದೆ. ಅದೇ ರೀತಿಯಾಗಿ ಜೀವನಂ ಅತಿಶಯ ಚಪಲಂ, ನಮ್ಮ ಜೀವನ ಕೂಡ ಅತಿ ಚಂಚಲ. ಇಲ್ಲಿ ಒಂದು ಗಂಟೆ ಆಗ್ತಾ ಇದೆ, ಇನ್ನೊಂದು ಪಾದ ಇದೆ, ವಿದ್ಧಿ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಈ ಜಗತ್ತಿನಲ್ಲೆಲ್ಲ ಶೋಕ ತುಂಬಿದೆ, ದುಃಖ ತುಂಬಿದೆ, ಮತ್ತು ವ್ಯಾಧಿಗಳಿವೆ, ಅಭಿಮಾನವಿದೆ, ಇದರಿಂದ ಮನುಷ್ಯ ದುಃಖ ತಪ್ತನಾಗಿದ್ದಾನೆ, ದುಃಖದಲ್ಲಿ ಮುಳುಗಿದ್ದಾನೆ. ಅದರ ವಿವರಣೆ ಮುಂದಿನ ವಾರ ನೋಡೋಣ.